हरि ओम
हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविभोमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराचितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्य हरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः वाजराजपदद्वन्द्वावारिजासक्तमानसान् विश्वप्रियगुरून् वन्दे मन्दोऽहं धीवि शुद्धये सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शवतो बिम्बसन्निधौ चिन्तामणिं सुभक्तानां कल्पवृक्षं च कामदम् स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमरं शान्तं विजयाख्यगुरुं भजे श्रीगुरुभ्यो नमः हरिः ॐ ॐ जन्माद्यस्य यतोन्मयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजोवारिमृदां यथा विनिमयो यत्र त्रिसर्गोऽमृषा धाम्ना स्वेन सदा निरस्तकुहकं सत्यं परं धीमहि श्रीगुरुभ्यो नमः हरिः ॐ ವಿಶೇಷವಾಗಿ ಅಷ್ಟಮ ಸ್ಕಂದ ಭಾಗವತದಲ್ಲಿ ಭಗವಂತನ ಪರಿಚಯವನ್ನು ಮಾಡಿಕೊಡುವ ರೀತಿಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ರಾಜ ಪ್ರಶ್ನೆ ಮಾಡುತ್ತಾ ಇದ್ದಾನೆ, ಹೇ ಸ್ವಾಮಿ, ನನಗೆ ಶ್ರೀಹರಿಯ ಪರಿಚಯ ಮಾಡಿಕೊಡಿ. ಸ್ವಯಂಭುವಸ್ಯ ಚ ಮನೋಹ ವಂಶೋಯಂ ವಿಸ್ತರಾಚ್ಛುತಃ ಯತ್ರ ಯತ್ರ ಹರೇಹ ಭಕ್ತಃ ಕರ್ಮಾಣಿ ಚ ಮಹೀಯಸಃ. ನೀವು ಇಷ್ಟರವರೆಗೂ ಸ್ವಯಂಭೂ ಮನುಗಳ ವಂಶವನ್ನು ಚೆನ್ನಾಗಿ ವಿಸ್ತಾರವಾಗಿ ಹೇಳಿದ್ದೀರಾ. ಅಷ್ಟೇ ಅಲ್ಲ, ಯಾವ ಯಾವ ವಂಶಗಳಲ್ಲಿ ಶ್ರೀಹರಿಯ ಭಕ್ತರು ತುಂಬ ಬಂದಿದ್ರೋ ಅಂಥ ವಂಶಗಳನ್ನು ಚೆನ್ನಾಗಿ ತಿಳಿಸಿಕೊಡಿ. ಯತ್ರ ಧರ್ಮಾಶ್ಚ ವಿವಿಧಾಃ ಚತುರ್ ವರ್ಣಾಶ್ರಿತಾ ಶುಭಾಃ ಯತ್ರ ವಿಶ್ವಸೃಜಾಂ ಸರ್ಗಃ ಮನೂನ್ ಅನ್ಯಾನ್ ವದಸ್ವನಃ. ಇಲ್ಲಿ ಹೇಳುತ್ತಾರೆ, ನಾನಾ ವರ್ಣಾಶ್ರಮ ಧರ್ಮಗಳು ಎಲ್ಲವನ್ನ ತಿಳಿಸಿಕೊಟ್ಟಿದ್ದೀರಾ. ಅಷ್ಟೇ ಅಲ್ಲದೆ ಈಗ ಮನುಗಳು, ಆ ಮನುಗಳ ವಿಶೇಷವಾಗಿರತಕ್ಕಂಥ ಯಾವ ಯಾವ ಮನ್ಮಂತ್ರದಲ್ಲಿ ಯಾವ ಯಾವ ಮನುಗಳು ಬಂದರು ಎಲ್ಲವನ್ನ ನಮಗೆ ತಿಳಿಸಿಕೊಡಿ ಅಂತ ತಿಳಿಸಿಕೊಡುತ್ತಾರೆ. ಆವಾಗ ಮನವೋಸ್ಮಿನ್ ವ್ಯತೀತಾ ಷಟ್ ಕಲ್ಪೆ ಸ್ವಯಂಭುವಾದಯವ ಆದ್ಯಸ್ತು ಕಥಿತೋ ಯತ್ರ ದೇವಾದೀನಾಂ ಚ ಸಂಭವ. ಈಗ ಆರು ಮನ್ವಂತರಗಳು ಕಳೆದು ಹೋಗಿವೆ, ಏಳನೆಯ ಮನ್ವಂತರ ಷಟ್ ಕಲ್ಪೆ ವ್ಯತೀತಾ, ಏಳು ಆರು ಕಲ್ಪಗಳು ಚೆನ್ನಾಗಿ ಕಳೆದು ಹೋಗಿವೆ. ಇದು ಯಾವ ಮನ್ವಂತರ? ವೈವಸ್ವತ ಮನ್ವಂತರ. ಸ್ವಯಂಭುವ ಮೊದಲಾದಂಥ ಮನುಗಳ ಮನ್ವಂತರಗಳೆಲ್ಲ ಹೊರಟು ಹೋಗಿದೆ. ಈ ರೀತಿಯಲ್ಲಿ ಆ ಆರು ಮನುಗಳು ವಿಶೇಷವಾಗಿ ಚೆನ್ನಾಗಿ ಅಲ್ಲಲ್ಲಿ ಭಗವಂತ ಯಾವ ಯಾವ ರೂಪದಿಂದ ಬಂದ ಅವನ್ನೆಲ್ಲ ಹೇಳುತ್ತಾರೆ. ಆಕೃತ್ಯಾಂ ದೇವಹೂತ್ಯಾಂಚ ದುಹಿತ್ರೋಹ ತಸ್ಯ ವೈ ಮನೋಹ ಧರ್ಮ ಜ್ಞಾನೋಪದೇಶಾರ್ಥಂ ಭಗವಾನ್ ಪುತ್ರತಾಂಗತಃ. ತಾನೇ ದೇವಹೂತಿ ದೇವಿಯಲ್ಲಿ ಪುನಃ ಮಗನಾಗಿ ಬಂದ. ಮನುಗಳು ಅಂದರೆ ಯಾರೂ ಅಲ್ಲ, ಸಾಮಾನ್ಯರಲ್ಲ, ಭಗವಂತನನ್ನೇ ಮಕ್ಕಳ ರೂಪದಲ್ಲಿ ಪಡ್ಕೊಂಡಂಥ ಮಹಾನುಭಾವರು. ಅಲ್ಲಿ ದೇವಹೂತಿ ದೇವಿಯನ್ನು ಸ್ವಯಂಭೂ ಮನುಗಳು ಮಗಳಾಗಿ ಪಡೆದರೆ, ದೇವಹೂತಿ ದೇವಿಯಲ್ಲಿ ಕಪಿಲನಾಮಕನಾಗಿ ಭಗವಂತ ಬಂದ. ಆ ಕೂತಿಯಲ್ಲೂ ಕೂಡ ರುಚಿ ಪ್ರಜಾಪತಿಗಳಿಗೆ ಕೊಟ್ಟು ವಿಶೇಷವಾಗಿ ಮದುವೆ ಮಾಡಿದರು. ಅಲ್ಲಿ ಯಜ್ಞ ನಾಮಕನಾಗಿ ತಾನೂ ಬಂದ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿ. ತದನಂತರ ಸ್ವಯಂಭೂ ಮನುಗಳು ವಿಶೇಷವಾಗಿ ತಾವು ವಿರಕ್ತ ಕಾಮಭೋಗೇಶು ಶತರೂಪ ಪತಿ ಪ್ರಭು ವಿಸೃಜ್ಯ ರಾಜ್ಯಂ ತಪಸೆ ಸಭಾರ್ಯೋ ವನಮಾವ್ರಜತ್. ಆ ಸ್ವಯಂಭೂ ಮನುಗಳಲ್ಲಿ, ಸ್ವಯಂಭೂ ಮನ್ವಂತರದಲ್ಲಿ ಅವರು ಎಲ್ಲ ರಾಜ್ಯವನ್ನಾಡಿ ಭಗವಂತನ ಪ್ರೀತ್ಯರ್ಥವಾಗಿ ರಾಜ್ಯವನ್ನು ಆಳಿ ಭಗವಂತನಿಗೆ ಆ ಕರ್ಮಗಳನ್ನು ಸಮರ್ಪಿಸಿ ವಿರಕ್ತರಾಗಿ ತಾವು ವನವನ್ನು ಸಸ್ತ್ರೀ ಅಂದರೆ ತನ್ನ ಹೆಂಡತಿಯರ ಸಹಿತವಾಗಿ ಪ್ರವೇಶ ಮಾಡುತ್ತಾ ಇದ್ದಾನೆ. ಅಲ್ಲಿ ಸುನಂದ ಅಂತ ವನ, ಅಲ್ಲಿ ವರ್ಷ ಶತಂ ಪದೈಕೇನ ಭುವಂ ಸ್ಪೃಶನ್, ಒಂದು ಪಾದದ ಮೇಲೆ 100 ವರ್ಷಗಳ ಕಾಲ ತಪಸ್ಸು ಮಾಡುತ್ತಾ ಬಂದರು. ತಪ್ಯಮಾನಸ್ತಪೋ ಘೋರಂ ಇದಮನ್ವಾಹ ಭಾರತ. ಆ ತಪಸ್ಸು ಮಾಡಿದ್ರು ಅಂತ ನಾವು ಭಾಗವತದಲ್ಲಿ ಕೇಳ್ತೀವಿ, ಅವರು ತಪಸ್ಸು ಮಾಡಿದರು, ಇವರು ತಪಸ್ಸು ಮಾಡಿದರು, ನಾವು ಮಾಡೋಣ. ತಪಸ್ಸು ಅಂದರೆ ಏನು? ಇವಾಗ ಕಣ್ಣು ಮುಚ್ಚಿ ಕೂಡೋದೇ ತಪಸ್ಸು, ಕಣ್ಣು ಮುಚ್ಚಿ ಕೂತರೆ ಅದೇ ತಪಸ್ತಾನೆ ಅಲ್ಲ ಅಂದರು. ಕಣ್ಣು ಮುಚ್ಚಿ ಶರೀರ ಆಚೆ ಈಚೆ ಅಲುಗಾಡಿಸದೆ ಮಾಡೋದೇನು? ಮನಸ್ಸನ್ನು ದೇವರಲ್ಲೇ ಇಡೋದು. ಮನಸ್ಸನ್ನು ದೇವರಲ್ಲೇ ಇಡೋದು ಅಂದರೆ ಏನು ಅಂತ ಮತ್ತು ಪ್ರಶ್ನೆ. ಅವಾಗ ಶ್ರೀಹರಿ ನಾನಾ ರೀತಿಯಾದ ಸೃಷ್ಟಿಯನ್ನು ಮಾಡಿದ್ದು, ಅವನ ರೂಪಗಳ ಚಿಂತನ, ಅವನ ಗುಣಗಳ ಚಿಂತನ ಏಕಪ್ರಕಾರ ಮಾಡುವುದೇ ತಪಸ್ಸು. ತಪಸ್ಸು ಅಂದರೆ ಇನ್ನೊಂದು ರೂಪದಲ್ಲಿ ನಮಗೆ ಅಭ್ಯಾಸ ಇದೆ, ದೇವರಲ್ಲಿ ಮಾಡಿ ಅಭ್ಯಾಸ ಇಲ್ಲ. ಮಗ ಎಲ್ಲೋ ಇದ್ದಾನೆ, ಫಾರಿನಲ್ಲಿ ಕೂತಿದ್ದಾನೆ, ಇರೋದೊಬ್ಬನೇ ಮಗ. ಈ ತಂದೆ ತಾಯಿಗ ಹೊರಗಿನ ಜಗತ್ತಿನ ಸಂಪರ್ಕ ಇಲ್ಲ, ಮನೆಯಲ್ಲೇ ಇರ್ತಾರೆ ಅಂತ ಮೆಂಟಾಲಿಟಿ ಇದೆ. ಮಗನ ಅಂಟು ತುಂಬ, ಮಗನ ಫಾರಿನ್ ಹೋಗಲೇಬೇಕು ಅಂತ ಕೂತಿದ್ದ. ಹೋಗದಿದ್ರೆ ಪ್ರಾಣವೇ ಹೋಗುತ್ತೇನೋ ಅಂತ ಅವನ ಚಿಂತನೆ. ಅದಕ್ಕೆ ಮಗನ ಮಾತನ್ನು ಬಿಡಲಾರದೆ ಕಳಿಸಿಕೊಟ್ರು. ಇನ್ನು ಈ ತಂದೆ ತಾಯಿಗಳಿಗೆ ಬೇರೆ ಲೋಕ ಯಾವುದಿರುತ್ತೆ? ಅದು ಮಗ ಅವಾಗೇ ಹೊರಟ, ಎಲ್ಲಿಗೆ? ಫಾರಿನಿಗೆ ಹೊರಟ ಮೇಲೆ ಅಷ್ಟು ದಿವಸ ಊಟಕ್ಕೆ ಮಗ ಬೇಕು, ತಿರುಗಾಟಕ್ಕೆ ಮಗ ಬೇಕು, ಮಗನ ಜೊತೆಗೇನೆ ಜೊತೆಗೇನೆ ಇದ್ದು 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 ಈ ವ್ಯಕ್ತಿಗಳಿಗೆ ಒಮ್ಮೆಲೆ ಮಗ ದೂರ ಹೋಗಿಬಿಟ್ರೆ ಮಾರನೇ ದಿನ ಪರಿಸ್ಥಿತಿ ಏನಿರುತ್ತೆ? ಒಬ್ಬರೇ ಕೂತಿರ್ತಾರೆ, ಹೌದಾ? ಕೂತೇನು ಮಾಡ್ತಾರೆ? ಮಗನ ಕುರಿತೇ ಆಲೋಚನೆ ಮಾಡ್ತಾರೆ. ಅಲ್ಲ, ಮಗ ಮಗ ಅಂತ ಆಲೋಚನೆ ಮಾಡ್ತಾರ? ಸುಮ್ಮನೆ ಕೂತ್ಕೊಂಡು ಮಗ 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 ಅಂತಾರ? ಏನಂತಾರೆ? ಆ ಮಗನ ರೂಪ ಕಣ್ಣು ಮುಂದೆ ಬರ್ತಾ ಇರುತ್ತೆ. ಹೇಗ್ರಿ ಬರುತ್ತೆ? ಹುಟ್ಟಿದಾಗಲಿಂದ ಅವನು ಬೆಳೆಯುವ ಕಾಲಕ್ಕೆ ಚಿಕ್ಕ ಮಗುವಾಗಿದ್ದಾಗ ಏನು ಚೇಷ್ಟೆ ಮಾಡ್ತಾ ಇದ್ದ, ಏನೇನು ಹೊಡಿತಾ ಇದ್ದ, ಬಡಿತಾ ಇದ್ದ, ನಗುತ್ತಾ ಇದ್ದ, ಆದಮೇಲೆ ದೊಡ್ಡವನಾದ ಮೇಲೆ ಹೇಗೆ ಹೇಗೆ ಅಭಿಮಾನ ತೋರಿದ, ಇಷ್ಟರವರೆಗೂ ಪರ್ಯಂತ ಹುಟ್ಟಿದಾಗಲಿಂದ ಇಷ್ಟರವರೆಗೂ ಆ ಮಗ ಏನೇನು ಮಾಡಿದ ಅವೆಲ್ಲ ನೆನೀತಾ ಇರ್ತಾನೆ. ಅದು ತಾನೇ ಅದೇ ಇಲ್ಲಿ ದೇವರು ಕುರಿತು ಮಾಡಿ. ಅಷ್ಟೇ, ನೀನು ತಪಸ್ಸು ಅಂದರೆ ಬೇರೆ ಏನೂ ಇಲ್ಲ, ಸಬ್ಜೆಕ್ಟ್ ಗೊತ್ತು ನಮಗೆ. ತಪಸ್ಸು ನಮ್ಮವರ ಕುರಿತು ನಾವು ಮಾಡ್ತೀವಿ, ಅದು ದೇವರ ಕುರಿತು ಮಾಡಿದರೆ ಮೋಕ್ಷ ಬರುತ್ತೆ, ಇಲ್ಲಿ ಟೈಮ್ ಪಾಸ್ ಆಗುತ್ತೆ, ಸ್ವಲ್ಪ ತೃಪ್ತಿ ಸಿಗುತ್ತೆ ನಮ್ಮವರ ಕುರಿತು ಮಾಡಿದರೆ. ಅದಕ್ಕೆ ಇದು ಯಾವಾಗ ಆಗುತ್ತೆ ಅಂದರೆ, ಮಗ ಇಷ್ಟು ಅಭಿಮಾನ ಪಡುವ ಮಗ, ಹೆಂಡತಿ, ಗಂಡ ಇವರೆಲ್ಲರೂ ಈ ಜನ್ಮದಲ್ಲಿ ಮಾತ್ರ ಇಷ್ಟು ಅಭಿಮಾನ ತೋರಿದ್ದು. ಜನ್ಮ ಜನ್ಮದಲ್ಲೂ ನಮ್ಮ ಮೇಲೆ ಅಭಿಮಾನದಿಂದ ನಮ್ಮ ಹಿಂದೆ ಇದ್ದು ಸಲಹತಾ ಬರ್ತಾ ಇದ್ದಾನಲ್ಲ, ಅವನ ಕುರಿತು ಒಮ್ಮೆನೂ ಆಲೋಚನೆ ಮಾಡಿಲ್ಲಲ್ಲ ಎಂಬ ಎಚ್ಚರ ಬಂದರೆ ಅವನ ಕುರಿತು ಭಾಗವತದಲ್ಲಿ ಹೀಗೆ ಮಾಡಿದ ಹೀಗೆ ಮಾಡಿದ ಅಂತ ಹೇಳಿದರೆ, ಅವನ ಕುರಿತು ಗುರುಗಳು ಉಪದೇಶ ಕೊಟ್ಟರೆ ವ್ಯಕ್ತಿ ಮಾಡೋದೇನು ಅಂದರೆ, ದೇವರ ಮೇಲೆ ಅಭಿಮಾನ ಹುಟ್ಟಿದಾಗ ಒಬ್ಬನೇ ಕೂತು ಬಿಡ್ತಾನೆ, ಬೇರೆ ಯಾರೂ ಬೇಡ ಅನಿಸುತ್ತೆ. ಯಾವಾಗ? ಅದಕ್ಕೆ ಜಯತೀರ್ಥರು ಹೇಳುತ್ತಾರೆ, ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತ ಅಂತ. ಅಂದರೆ ಸಂಸಾರದಲ್ಲಿ ಪೆಟ್ಟುಗಳು ಬೀಳ್ತಾ ಬರಬೇಕು. ಏನು ಪೆಟ್ಟುಗಳು ಅಂದರೆ, ಎಲ್ಲೆಲ್ಲಿ ನಾವು ಅಭಿಮಾನ ಪಡ್ತಾರೆ ವ್ಯಕ್ತಿಗಳು ಅಂತ, ವ್ಯಕ್ತಿಗಳನ್ನು ಹತ್ತಿರ ಕರೆದಿರ್ತೇವೆ, ಪದಾರ್ಥಗಳನ್ನು ಇಟ್ಟುಕೊಂಡಿರ್ತೇವೆ, ಅವುಗಳಿಂದಲೇ ಪೆಟ್ಟು ಒಂದೊಂದು ಒಂದೊಂದು ಬೀಳ್ತಾ ಬಂದಾಗ, ಸರಿಯಪ್ಪ ಇದೇ ಮಗನೇ, ಆ ಮಗನಿಗಾಗೇ ಒದಾಡ್ತಾ ಇದ್ರು. ಒನ್ ಫೈನ್ ಡೇ ಮದುವೆ ಆಯಿತು, ಆದಮೇಲೆ ಯಾವುದೋ ಸಂದರ್ಭ ಬಂತು, ಇನ್ನೊಬ್ಬರಿಗಾಗಿ ತಂದೆ ತಾಯಿಗಳನ್ನ ಚೂರು ಹೀಯಾಳಿಸಿ ಮಾತಾಡುವ ಸಂದರ್ಭವೂ ಬಂತು. ಮಗ, ಯಾವ ಮಗ? ಪ್ರಾಣ ಕೊಡುವ ಮಗ. ಈಗ ದೂರ ದೂರ ದೂರ, ಕೊನೆಗೆ ಎಷ್ಟರ ಪರ್ಯಂತ ಅಂದರೆ, ಅಪ್ಪ ಅಮ್ಮನ ಕಂಡ್ರೆ ಆಗಲ್ಲ ಅನ್ನುವ ಪರ್ಯಂತ ಬಂತು. ಇಲ್ಲೇನ್ರಿ ನಾ ಹೇಳಿದ್ಸು ಸುಳ್ಳ? ಎಷ್ಟು ಜನರ ಜೀವನದಲ್ಲಿ ನಡೀತಾ ಇಲ್ಲ, ಅವೆಲ್ಲ ನೆನೆಸಿಕೊಂಡಾಗ ಆ ವ್ಯಕ್ತಿಗೆ ಮಗ ದೂರ ಆಗ, ಅಂದುಕೊಂಡವರು ದೂರ ಆದರು, ಎಲ್ಲರೂ ವಿಮುಖರಾಗ್ತಾ ಆಗ್ತಾ ಆಗ್ತಾ ಬಂದಾಗ, ಅಂದುಕೊಂಡ ಪದಾರ್ಥಗಳೆಲ್ಲ ನನ್ನ ಹತ್ರ ಇರುತ್ತೆ ಅಂದದೆಲ್ಲ ಕೈ ಕೊಡ್ತಾ ಬಂದಾಗ, ಮನುಷ್ಯನಿಗೆ ಒಂದೊಂದು ಒಂದೊಂದು ಪರಿಚಯ ಆಗುತ್ತೆ. ಇವ್ರು ಯಾರು ಇರಲ್ಲ, ಇವ್ರು ಯಾರು ಇರಲ್ಲ, ಇರಲ್ಲ ಇರಲ್ಲ ಇರಲ್ಲ. ಹಾಗಾದರೆ ನನ್ನ ಜೊತೆಗಿರ್ಲಿಕ್ಕೆ ಯಾರೂ ಇಲ್ವಾ? ಲೋನ್ಲಿನೆಸ್ ಫೀಲ್ ಆಗ್ತಾನೆ. ಅವಾಗ ಭಾಗವತ ಬರುತ್ತೆ, ಒಬ್ಬನೇ ಇಲ್ಲ ನೀನು, ಚೂರು ಕಣ್ಣು ತೆಗೆದು ನೋಡು, ನಿನ್ನ ಜೊತೆಗೇನೆ, ನಿನಗೇ ಗೊತ್ತಿಲ್ಲದೆ ನಿನ್ನ ಜೊತೆಗೇ ಇರುವ ಒಬ್ಬ ವ್ಯಕ್ತಿ ಇದ್ದಾನಲ್ಲ, ಅವನ ಪರಿಚಯ ಮಾಡಿಕೊಡ್ತೇನೆ ಅಂತ ಗುರುಗಳ ಮೂಲಕ ಮನಸ್ಸಿನಲ್ಲಿ ನಮ್ಮ ಸುತ್ತು ಇರುವ ದೇವ ಇದ್ದಾನೆ, ಇದ್ದವನು ಇದ್ದಾನೆ ಅಂತ ಮನಮುಟ್ಟಿ ಗೊತ್ತಾದರೆ, ಆವಾಗ ಈ ಮನಸ್ಸಿಗೆ ಒಂದೇ ಕೆಲಸ, ಯಾರೋ ಒಬ್ಬರ ಕುರಿತು ಆಲೋಚನೆ ಮಾಡ್ತಾ ಇರಬೇಕು. ನನ್ನವರು ಅಂದುಕೊಂಡವರ ಕುರಿತು ಆಲೋಚನೆ ಮಾಡೋದೇ ಇದರ ಕೆಲಸ, ಬೇರೆ ಕೆಲಸ ಇಲ್ಲ. ಈ ನನ್ನವರು ಎಂಬ ಪೊಸಿಷನ್ನಲ್ಲಿ ಚೇಂಜ್ ಆಗ್ತಾ ಇದೆ. ಮೊದಲು ಮಗ, ಇನ್ನೊಬ್ರು, ಮತ್ತೊಬ್ಬರು ಎಲ್ಲ ಇದ್ರು, ಅಥವಾ ಅವರ ಪೊಸಿಷನ್ ನೋಡಿದ ಹಾಗೆ ಎಲ್ಲರೂ ವಿಮುಖರಾಗಿ ಹೋದಾಗ, ಹೀಗೆ ಹೋಗದೆ ಸದಾ ನನ್ನ ಜೊತೆಗಿರೋರು ಯಾರಾದರೂ ಇದ್ದಾರಾ ಅಂತ ನೋಡಿದಾಗ, ಗುರುಗಳು ಭಗವಂತನ ಪರಿಚಯ ಮಾಡಿಕೊಟ್ರೆ ಆ ಸ್ಥಾನದಲ್ಲಿ ಹರಿ ನಿಂತಾಗ, ಮನುಷ್ಯ ಏಕಾಂತದಲ್ಲಿದ್ದಾಗ ಅವನ ಕುರುತೆ ತಪಸ್ಸು ಮಾಡ್ತಾ ಬರ್ತಾನೆ. ಅಂಥ ವ್ಯಕ್ತಿಗಳೇ ಮನುಗಳು ಅಂತ ಪರಿಚಯ ಮಾಡಿಕೊಡ್ತಾರೆ. ಅಂಥ ಮನುಗಳು, ಸ್ವಯಂಭೂ ಮನುಗಳು, ಸುನಂದಾಯಾಂ ವರ್ಷಶತಂ ಪದೈಕೇನ ಭುವಂ ಸ್ಪೃಶನ್. ವಿಶೇಷವಾಗಿ ಸುನಂದ ಎಂಬ ಆ ವನದಲ್ಲಿ 100 ವರ್ಷಗಳ ಕಾಲ ಒಂದು ಪಾದದ ಮೇಲೆ ಅವನ ಕುರಿತು ತಪಸ್ಸು ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಯಾಕೆ ಹೀಗೆ? ದೇವರು ಅಂತ ಗೊತ್ತಾಯಿತು, ನಮಗಾಗಿ ಇದ್ದವ ಅಂತ ಗೊತ್ತಾಯಿತು, ನಮ್ಮ ಸುತ್ತೇ ಇದ್ದಾನೆ, ನಮಗಾಗಿ ದುಡಿತಾ ಇದ್ದಾನೆ, ನಾವು ಚೆನ್ನಾಗಿದ್ರೆ ಅವನಿಗೆ ಸಾಕು. ಅಂಥವ ಸುಲಭವಾಗಿ ಯಾಕೆ ಸಿಗಲ್ಲ? ಈ ಒಂದು ಕಾಲ ಮೇಲೆ 100 ವರ್ಷ ತಪಸ್ಸು ಮಾಡಿದೆ ಹೊರತು ಸಿಗಲ್ವಾ ಈತ? ಯಾಕೆ ಹೀಗೆ ಮಾಡುತ್ತಾನೆ? ತಾಯಿಯ ಲಕ್ಷಣ ಏನು? ಮಗು ಹತ್ತಿರ ಬಂದೇ ಬಿಡುತ್ತಾಳೆ, ಹೌದ್ ತಾನೆ? ಅದೇ ಹೇಳ್ತಾ ಇದ್ದಾರೆ. ದೇವರಿಗೆ ನಾವು ಅಂದುಕೊಳ್ಳುತ್ತೇವೆ, ನನಗೆಷ್ಟು ಕಷ್ಟ ಬಂದಿದೆ, ದೇವರಿಗೆ ಚೂರು ಕರುಣೆ ಇಲ್ಲ. ಅದರಲ್ಲಿ ಹೇಳ್ತಾರೆ, ನನಗಿಷ್ಟು ಕಷ್ಟ ಕೊಟ್ಟದ್ದು ಭಗವಂತ ಬಹಳ ಕರುಣೆಯಿಂದ ಅಂತ ಗೊತ್ತಾಗಲ್ಲ. ದೇವರಿಗೆ ನಮಗಿಂತ ಹೆಚ್ಚು ಆತರ, ತಾನು ಕಾಣಿಸಬೇಕು ಅಂತ. ಆದರೆ ನಮಗೆ ದೇವರು ಕಾಣಿಸಲಿಕ್ಕೆ ಬೇಕಾದ ಯೋಗ್ಯತೆ ಇಲ್ಲ, ಪಾಪ ತುಂಬಿದೆ ಕಣ್ಣಿಗೆ, ರಾಯರೇ ಕಾಣಿಸಲ್ಲ, ದೇವರು ಕಾಣಿಸ್ತಾರ? ಎಷ್ಟು ಜನ ಕಾಣಿಸಿದ್ದಾರೆ ರಾಯರು ನಮಗೆ? ಆ ಪುಣ್ಯ ನಮ್ಮಲ್ಲಿಲ್ಲ, ಪಾಪ ಇದೆ. ಅದಕ್ಕೆ ಈ ತಪಸ್ಸು. ತಪಸ್ಸು ಅಂದರೆ ದೇವರು ಕಾಣಲಿಕ್ಕೆ ಅಡ್ಡಿಯಾದ ಪಾಪ ಕತ್ತರಿಸಿ ಹೋಗಲಿ, ಅವ ಬೇಗ ಸಿಗಲಿ, ಪುಣ್ಯ ವೃದ್ಧಿಯಾಗಲಿ ಅಂತ ಮಾಡುವುದೇ ತಪಸ್ಸು ಅಂತ ಹೇಳ್ತಾರೆ. ಆ ತಪಸ್ಸನ್ನು ಮಾಡಿದ್ರು ಅಂತ ಹೇಳಿದ್ರಲ್ಲ, ಅಂದರೆ ಒಬ್ಬರೇ ಇದ್ದುಕೊಂಡು ವನದಲ್ಲಿ ಒಂದು ಕಾಲ ಮೇಲೆ ಯಾರೂ ಇಲ್ಲ, ಒಬ್ಬರೇ ಆ ವನದಲ್ಲಿ ಇದ್ದುಕೊಂಡು ಭಗವಂತನ ಕುರಿತು ಚಿಂತನೆ ಮಾಡಿದ್ರು, ತಪಸ್ಸು. ಆ ಏನು ಮಾಡಿದ್ರು? ಏನಾಯಂ ತಪತೆ ವಿಶ್ವಂ ವಿಶ್ವವೀರ್ಯಂ ಯತಸ್ತಪಃ ಯೋ ಜಾಗರ್ತಿ ಶಯನೇಸ್ಮಿನ್ ನಾಯಂ ತಂ ವೇದ ವೇದ ಸಹ. ಚೆನ್ನಾಗಿ ಹೇಳುತ್ತಾರೆ. ಏನಾಯಂ ತಪತೆ ವಿಶ್ವಂ ವಿಶ್ವವೀರ್ಯಂ ಯತಸ್ತಪಃ. ಸೂರ್ಯ ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಾನೆ, ಬಿಸಿಯನ್ನು ಕೊಡ್ತಾನೆ, ತಾಪವನ್ನು ಕೊಡ್ತಾನೆ. ನೋಡಿ, ತಾಪ ಒಮ್ಮೊಮ್ಮೆ ತಡಿಲಿಕ್ಕಾಗಲ್ಲ ಸೂರ್ಯನ ತಾಪ. ಅದಕ್ಕೆ ನೀನು ಬಿಸಿ ಕೊಡೋದೇ ಬೇಡ ಅಂದರೆ ಥಂಡಿಗೆ ನಾವು ಸೆಟ್ಕೊಂಡೇ ಹೋಗಬೇಕಾಗುತ್ತೆ. ಆದ್ದರಿಂದ ಸೂರ್ಯನ ತಾಪ, ಸೂರ್ಯನ ಬೆಳಕು ಜಗತ್ತಿಗೆ ವಿಶೇಷ ಹಿತಕರ. ಅದಕ್ಕೆ ಹೇಳ್ತಾರೆ, ಸೂರ್ಯನ ಹತ್ರ ಹೋಗಿ ಯಾರೋ ಕೇಳಿದ್ರು, ಸೂರ್ಯದೇವ ನಿಂಗೆ ಭಾಳ ಶಕ್ತಿ ಇದೆ, ಇಡೀ ಜಗತ್ತನ್ನು ಒಂದು ರೂಮನ್ನು ಏರ್ ಕಂಡೀಷನಿಂಗ್ ಮಾಡಬೇಕಾದ್ರೆ, ಯಾವುದು ಏರ್ ಕೂಲಿಂಗ್ ಅಲ್ಲ, ಏರ್ ಕಂಡೀಷನಿಂಗ್, ಥಂಡಿ ಕಾಲಕ್ಕೆ ಬಿಸಿ ಮಾಡಬೇಕು, ಬಿಸಿ ಕಾಲಕ್ಕೆ ಥಂಡಿ ಮಾಡಬೇಕು, ಎಷ್ಟು ಖರ್ಚಾಗುತ್ತೆ? ಒಂದು ಆನೆ ಸಾಕಿದಂತೇನೆ ಎ ಸಿ ಇಟ್ಕೊಂಡ್ರೆ ಮನೆಯಲ್ಲಿ, ಹೌದಲ್ವೋ? ಚೂರು ಹೆಚ್ಚು ಕಮ್ಮಿ ಹಾಗೆ ಬರ್ತಾ ಇರುತ್ತೆ, ಕರೆಂಟ್ ಬಿಲ್ಲೆಲ್ಲ ಬರ್ತಾ ಇರುತ್ತೆ. ಒಂದು ರೂಮಿಗೆ ಇಷ್ಟ ಆದರೆ ಇಡೀ ಬೆಂಗಳೂರಿನ ಎ ಸಿ ಮಾಡಬೇಕಂದ್ರೆ ಯಾವ ಗೌರ್ಮೆಂಟ್ಗಾದರೂ ಸಾಧ್ಯವಾ? ಇಂಪಾಸಿಬಲ್. ನೋಡಿ, ಬಿಸಿಲು ಕಾಲ ಬಂದರೆ ಒಂದು ಭಾಗ ಇಡೀ ಪೂರ್ಣ ಬಿಸಿ 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 ಮಾಡಿಬಿಡ್ತಾನೆ. ಅದೇ ಥಂಡಿ ಕಾಲ ಬಂದರೆ ಬೆಂಗಳೂರಲ್ಲಿ ಏನು, ಎಲ್ಲ ಸ್ವೆಟರ್ ಹಾಕ್ಕೊಂಡು ಹೋಗಬೇಕು. ಅವನ ಕೈಯಲ್ಲಿ ಇಡೀ ಜಗತ್ತೇ ಒಂದು ರೂಮ್ ಥರ ಇದೆ. ಒಂದು ಕ್ಷಣದಲ್ಲಿ ಸ್ವಿಚ್ ಆಫ್ ಮಾಡಿಬಿಟ್ರೆ ಒಳ್ಳೆ ಬಿಸಿ ಬರುತ್ತೆ, ಒಂದು ಕ್ಷಣದ ಥಂಡಿನೂ ಮಾಡವಲ್ಲ, ಎಲ್ಲ ಮಾಡುತ್ತಾನೆ. ಅಷ್ಟೇ ಅಲ್ಲ, ಇನ್ನು ಹೇಳುತ್ತಾರೆ, ಈ ಜಗತ್ತನ್ನು ರಕ್ಷಣೆ ಮಾಡುವಂಥವ ಈತ. ಇನ್ನೊಂದನ್ನು ಹೇಳ್ತಾರೆ, ಯೋ ಜಾಗರ್ತಿ ಶಯನೇಸ್ಮಿನ್. ಇಲ್ಲಿ ಸುಂದರವಾದ ಒಳ್ಳೆ ಮಾನಸಿಕ ಚಿಂತನೆಗಳು ಬರ್ತಾ ಇದೆ. ನಾನು ಅಷ್ಟಮ ಸ್ಕಂದ ಭಾಗವತದಲ್ಲಿ ನಿಮಗೆ ಕಥೆ ಹೇಳಲಿಕ್ಕೆ ಬಂದಿಲ್ಲ ಈ ಸಲ. ನಾಲ್ಕು ದಿವಸ ಅಷ್ಟಮ ಸ್ಕಂದ ಅಂತ ಹೇಳಿದರು, ಒಂದು ದಿವಸ ಮುಗೀತು. ಒಂದು ದಿವಸ ಭಾಗವತ ಹೇಗೆ ಕೇಳಬೇಕು ಎಂಬುದೇ ಹೇಳಿದೆ. ಇನ್ನು ಮೂರು ದಿವಸ ಏನು ಹೇಳ್ತೀರಾ ನೀವು ಅಂತ ಕೇಳಿದರೆ, ಅಷ್ಟಮ ಸ್ಕಂದ ಭಾಗವತದ ಕಥಾ ಬೇಕಾ ನಿಮಗೆ? ಮೂರನೇ ನಾಲ್ಕನೆಯ ದಿವಸ ಕೊನೆ ಒಂದು ಅರ್ಧ ಗಂಟೆ ಇರುತ್ತಲ್ಲ, ಅದರಲ್ಲಿ ಕಥೆಯನ್ನು ಮುಗಿಸಿಬಿಡುತ್ತೇನೆ. ನಿಮಗೆಲ್ಲ ಕಥೆ ಗೊತ್ತು, ಹೌದ್ ತಾನೆ? ಬರೋದೇ ಮೂರು. ಯಾವುದು? ಒಂದು ಗಜೇಂದ್ರ ಮೋಕ್ಷ ಘಟ್ಟ, ಎರಡನೆಯದು ದೇವ ದಾನವ ಸಂಗ್ರಾಮ ಅಮೃತ ಮಥನ ಘಟ್ಟ, ಮೂರನೆಯದು ವಾಮನನ ಕಥ, ಹೌದ್ ತಾನೆ? ಆದರೆ ಇದರೊಳಗೆ ಒಳ್ಳೆ ಒಳ್ಳೆ ಸ್ತೋತ್ರ ಭಾಗವೆಲ್ಲ ಬರ್ತಾ ಇದೆ. ದೇವರ ಪರಿಚಯ ಮಾಡಿಕೊಡುವ, ಅಂದರೆ ಭಗವಂತನ ಪರಿಚಯ ಆಳವಾಗಿ ಪಡೆದ ಜ್ಞಾನಿಗಳ ಮನಸ್ಸಿನ ಭಾವನೆಗಳ ತರಂಗಗಳನ್ನು ಪರಿಚಯ ಮಾಡಿಕೊಡುತ್ತಾರೆ. ಇಲ್ಲಿ ಹೇಳುತ್ತಾರೆ, ಏನಾಯಂ ತಪತೆ ವಿಶ್ವಂ ಯತಃ ತಪಃ. ಇವರು ಚಿಂತನೆ ಮಾಡುತ್ತಾ ಇದ್ದಾರೆ. ಏನಂತ? ಸ್ವಾಮಿ, ನೀನೇ ಸೂರ್ಯನಲ್ಲಿದ್ದುಕೊಂಡು, ಯಾರು? ನನ್ನ ಹೃದಯದಲ್ಲಿರುವ ನೀನೇ ಸೂರ್ಯನಲ್ಲಿದ್ದುಕೊಂಡು ಇಡೀ ಜಗತ್ತಿಗೆ ಒಳ್ಳೆ ತಾಪವನ್ನು ಕೊಡತಾ ಇದ್ದಿ ಹರಿಯೇ. ವಿಶ್ವವೀರ್ಯಂ ವಿಶ್ವಂ, ಇಡೀ ಜಗತ್ತನ್ನು ತಪಿಸುವಂತೆ ಜಗತ್ತಿಗೆಲ್ಲ ಬಿಸಿಲು ಕೊಡತಾ ಇದ್ದೀಯಾ, ಅವರಿಗೆ ಬೇಕಾದ್ದೆಲ್ಲ ಕೊಡತಾ ಇದ್ದೀಯಾ. ನೋಡಿ, ನಾವು ಬದುಕಬೇಕಾದರೆ ಬೆಳೆ ಬರಬೇಕು, ಗಿಡಗಳು ಬೆಳೆಯಬೇಕು. ಗಿಡಗಳು ಬೆಳೆಯಬೇಕಾದರೆ ಬಿಸಿಲು ಬೀಳಬೇಕು. ಬಿಸಿಲೇ ಇಲ್ಲ ಅಂದರೆ ಎಲ್ಲ ಗಿಡಗಳು, ಮನೆಯಲ್ಲಿ ತುಳಸಿ ಗಿಡವೇ ಸತ್ತು ಹೋಗುತ್ತೆ, ಹೌದ್ ತಾನೆ? ಹಾಗಾದರೆ ಆ ಸೂರ್ಯನಲ್ಲಿದ್ದುಕೊಂಡು ನೀನೇ ನೀನೇ ಅಂದ್ರೆ ಯಾರು ಅಂತ ಮತ್ತು ಪ್ರಶ್ನೆ. ನನ್ನ ಹೃದಯದಲ್ಲಿ ಯಾರಿದ್ದೀಯೋ ನೀನೇ ಸೂರ್ಯನಲ್ಲಿದ್ದುಕೊಂಡು ಅಷ್ಟು ತಾಪವನ್ನ ಕೊಟ್ಟು ಜಗತ್ತನ್ನ ರಕ್ಷಣೆ ಮಾಡುತ್ತಾ ಇದ್ದೀಯಾ. ಅವಾಗ ಯಾರೋ ಅಂದ್ರು, ಏನ್ ಸ್ವಾಮಿ ಒಬ್ಬರೇ ಕೂತ್ಕೊಂಡು ದೇವರ ಕುರಿತು ಈ ಥರ ಚಿಂತನೆ ಮಾಡುತ್ತಾ ಇದ್ದೀರಲ್ಲ, ಅಪ್ಪ ನೀವು ಬಹಳ ದೊಡ್ಡವರು, ಎಲ್ಲರೂ ತಿರುಗಾಡ್ತಾರೆ ದೇವರ ಕುರಿತು ಆಲೋಚನೆ ಮಾಡೋದೇ ಇಲ್ಲ, ನೀವು ಈ ಕಾಡಿನಲ್ಲಿ ಒಬ್ಬರೇ ಇದ್ದುಕೊಂಡು ದೇವರನ್ನ ಅಪ್ಪ ದೊಡ್ಡವ ಅಂತ ಚಿಂತನೆ ಮಾಡ್ತಾ ಇದ್ದೀರಲ್ಲ, ಯು ಆರ್ ಗ್ರೇಟ್ ಅಂತ ಯಾರಾದ್ರೂ ಹೇಳಿದರೆ ಅದಕ್ಕೆ ಉತ್ತರ ಕೊಡುತ್ತಾರೆ, ಯತಃ ತಪಃ. ಹೇ ಸ್ವಾಮಿ ಅವರಂದ್ರು, ತಪಸ್ಸನ್ನ ಮಾಡ್ತಾ ಇದ್ದೀನ ಮತ್ತು ನೀವೆಲ್ಲ ಮಾಡ್ತಾ ಇರೋದು? ಅಯ್ಯೋ ರಾಮ, ಈ ತಪಸ್ಸನ್ನ ಸ್ವತಂತ್ರವಾಗಿ ನಾ ಮಾಡಲಾರೆ. ತನ್ನ ಪರಿಚಯ ಇಡೀ ಜಗತ್ತೆಲ್ಲ ಕೂಡ ಅವನಿಂದನೇ ಬೆಳಗ್ತಾ ಇದೆ ಎಂಬ ಎಚ್ಚರ ಕೊಟ್ಟದ್ದವನೇ, ನನ್ನ ಕಾಡಿಗೆ ಕರಕೊಂಡು ಬಂದದ್ದವನೇ, ಒಬ್ಬನೇ ಇರುವಂತೆ ಮಾಡಿದ್ದು ಅವನೇ, ಅವನ ಕುರಿತು ಆಲೋಚನೆ ಕೊಟ್ಟದ್ದು ಅವನೇ. ಯತಃ ತಪಃ, ಈ ತಪಸ್ಸು ಅವನು ಮಾಡಿಸಿದ್ರೆ ಬರುತ್ತಯ್ಯ, ಇಲ್ಲದಿದ್ರೆ ಇಲ್ಲ. ಎಷ್ಟು ಭಗವಂತನ ಶರಣಾಗತಿ ಬರ್ತಾ ಇದೆ, ಒಂದೊಂದು ಒಂದೊಂದು ಶಬ್ದದಲ್ಲಿ ಹಾಗೆ ಮೂಡಿ ಬರುತ್ತೆ. ಇದು ನಮ್ಮಲ್ಲಿ ಬರಬೇಕು ನೋಡಿ. ನಮ್ಮಲ್ಲಿ ಎಲ್ಲ ಸಾಧನೆ ಅಂತ ಹೆಸರಿಟ್ಕೊಂಡೆಲ್ಲ ಮಾಡ್ತಾ ಇರ್ತೇವೆ, ಆ ಮಾಡೋ ಕಾಲಕ್ಕೆ ಏನ್ ಬರುತ್ತೆ? ಈ ಆಲೋಚನೆ ಬಂತ ಬೆಳಿಗ್ಗಿಂದ, ಅಪೋಪದಾನ ಕೊಟ್ಟೆ, ಅದು ಕೊಟ್ಟೆ, ಇದು ಕೊಟ್ಟೆ, ಎಲ್ಲ ಸಂತೋಷ ಬರುತ್ತೆ ನಮಗೆ, ಹೌದು. ಆದರೆ ದೇವರೇ ಮಾಡಿಸಿದ್ದು, ನಾನಾಗಿ ಏನು ಮಾಡ್ಲಿಕ್ಕಾಗುತ್ತೆ ಅಂತ ಪ್ರತಿಯೊಂದರಲ್ಲಿ ಎಚ್ಚರ ಬರ್ತಾ ಇದೆಯಾ? ಬರಲ್ಲ, ಅದು ಬರಬೇಕು, ಅದು ಹೇಳಿಕೊಡ್ತಾ ಇದ್ದಾರೆ. ತದನಂತರ ಯೋ ಜಾಗರ್ತಿ ಶಯನೇಸ್ಮಿನ್ ನಾಯಂ ತಂ ವೇದ ವೇದ ಸಹ. ನಮ್ಮೊಳಗೆ ದೇವರಿದ್ದಾರೆ, ಹೌದಾನೆ? ನಾವು ಮಲಗಿರ್ತೇವೆ, ನಾವು ಮಲಗಿರ್ತೇವೆ, ದೇವರು ಮಲಗಿರ್ತಾರೆ ಅಲ್ವಾ? ಇಲ್ಲ, ಎಚ್ಚತ್ತು ಇರ್ತಾನೆ. ಯಾಕ್ರಿ ಎಚ್ಚೆತ್ತಿರ್ತಾನೆ? ಅವನಿಗೆ ನಿದ್ದೆ ಬರಲ್ಲ ಅಲ್ಲ, ಅವನಿಗೆ ನಿದ್ದೆ ಎಂಬ ದುರ್ಲಕ್ಷಣ ಇಲ್ಲ ಅಲ್ಲ. ನಿದ್ದೆ ಬಾರದಿದ್ರೆ ಏನು, ಅವನ ಪಾಡಿಗೆ ಅವನು ಎದ್ದು ಹೋಗ್ಬೋದಲ್ಲ ನಮ್ಮನ್ನ ಬಿಟ್ಟು. ತಾಯಿ ಕೂಡ ನೋಡಿ, ತಾಯಿ ಕೂಡ ಮಕ್ಕಳಿಗೆ ನಿದ್ದೆ ಬಾರದಿದ್ರೆ ಮಗನ ಜೊತೆಗೆ ತಾನು ಮಲಗ್ತಾಳೆ. ಮಗ ಕರೀತಾನೆ, ನಂಗೆ ನಿದ್ದೆ ಬರಬೇಕು ನೀನು ಬಾ ಅಂದರೆ, ತಾನು ಮಗನ ಜೊತೆಗೆ ಮಲಗಿ ಅವನ ಮಲಗಿಸಿ ನಿದ್ದೆ ಬಂದು ಕೂಡಲೇ ಎದ್ದು ಹೋಗ್ತಾಳೆ, ಅಲ್ಲೇ ಮಲಗಿರಲ್ಲ. ಆದರೆ ಈ ತಾಯಿ ಭಗವಂತ ನಮ್ಮನ್ನು ಮಲಗಿಸಿದ ಮೇಲೆ ಅವನು ಎದ್ದು ಹೋದರೆ ನಾವು ಏಳೋ ಪ್ರಸಕ್ತಿಯೇ ಇಲ್ಲ ಅಲ್ವಾ? ಹೊರಗೆ ಹಾಕ್ಬಿಡ್ತಾರೆ ನಮ್ಮನ್ನು, ಅಲ್ಲಿಗಲ್ಲಿಗೆ ನೋಡ್ತಾರೆ, ಯಾಕೋ ಉಸಿರಾಡ್ತಾ ಇಲ್ಲ ಅಂತ ನೋಡ್ತಾರೆ, ಸುಟ್ಟು ಹಾಕೇ ಬಿಡ್ತಾರೆ ನಮ್ಮನ್ನು. ಮತ್ತೆ ನಮ್ಮನ್ನು 24 ಗಂಟೆ ಎಚ್ಚರದಲ್ಲಿದ್ದುಕೊಂಡು ನಮ್ಮನ್ನು ನೋಡ್ತಾ ಕಾಯ್ತಾನಲ್ಲ, ಅವನ ಕುರಿತು ನಾನು ಚಿಂತನೆ ಮಾಡ್ತೇನೆ. ಹರಿಯೇ, ನನ್ನೊಳಗೆ ಇದೆಯಲ್ಲ. ಇನ್ನು ನಾಯಂ ತಂ ವೇದ, ಇಷ್ಟಾದರೂ ಒಂದು ಜನ್ಮನ, ಎಷ್ಟು ವರ್ಷ ಬಂತು ನಮಗೆ ಇವಾಗ ಈ ಜನ್ಮದಲ್ಲಿ? 50, 60, 70 ಬಂತು. 70 ವರ್ಷ, 80 ವರ್ಷ ತಾಯಿಯ ಹೊಟ್ಟೆಯಲ್ಲಿದ್ದ ಕಾಲಕ್ಕಿಂತ ಇಷ್ಟರ ಪರ್ಯಂತ ಪ್ರತಿಯೊಂದು ದಿನ 24 ತಾಸು ನನಗಾಗಿಯೇ ಎಚ್ಚೆತ್ತಿದ್ದಾನೆ, ನನ್ನ ಸುತ್ತ ಇದ್ದಾನೆ. ಅವಾಗಂದ್ರು ಈ ಜನ್ಮದಲ್ಲಿ 70 ವರ್ಷ ಅಲ್ಲ, ಇಷ್ಟರವರೆಗೆ ಎಷ್ಟು ಕೋಟಿ ಕೋಟಿ ಜನ್ಮಗಳು ಬಂದಿದೆಯೋ ಅಲ್ಲಿ ಜನ್ಮಗಳಲ್ಲೆಲ್ಲ ಆಯಾ ಶರೀರಗಳನ್ನ ಹೊತ್ತು ನಿನ್ನ ಸುತ್ತೇ ಇದ್ದಾನೆ. ಇನ್ನೊಂದು ಮಾತು ಹೇಳಬೇಕಾದ್ರೆ, ದೇವ ನಿನ್ನನ್ನ ಬಿಟ್ಟ ಕ್ಷಣವೇ ಇಲ್ಲ, ಎಷ್ಟು ಜನ್ಮಗಳಾದರೂ ನಮ್ಮ ಜೊತೆಗೇ ಇದ್ದಾನೆ, ಪ್ರತಿಯೊಬ್ಬರ ಜೊತೆಗೇ ಇರ್ತಾನೆ ಕೇರ್ ಟೇಕರ್ ಆಗಿ. ಆದರೆ ನಾಯಂ ತಂ ವೇದ, ಇಷ್ಟು ಮಾಡ್ತಾ ಇದ್ದಾನೆ. ಇದು ಯಾವಾಗ ಗೊತ್ತಾಯಿತು? ಪುರಾಣಕ್ಕೆ ಕೂತಾಗ, ಅಪ್ಪಾ ದೇವರು ಇಷ್ಟು ಮಾಡ್ತಾರಾ ಅಂತ. ಮತ್ತೆ ಬೆಳಗ್ಗಿಂದ ರಾತ್ರಿ ಪರ್ಯಂತ ನಮ್ಮ ಪಾಡಿಗೆ ನಾವು ತಿರುಗೋದು, ಮಲಗೋದು, ಏಳೋದು, ಹೋಗ್ತಾ ಇರ್ತೇವೆ, ಅವನ ಕಡೆ ಮುಖವೇ ಮಾಡಲ್ಲ, ನಮ್ಮ ಪಾಡಿಗೆ ನಾವಿರ್ತೇವೆ. ನಾಯಂ ತಂ ವೇದ, ಅಯಂ ಈ ಜೀವ ಆ ದೇವರನ್ನು ಗೊತ್ತಿಳ್ಕೊಳ್ಳೋದೇ ಇಲ್ಲ. ಸುತ್ತೇ ಇರುವ ನಮಗಾಗಿ ಒದ್ದಾಡುವ ದೇವರ ಕುರಿತು ತಿಳ್ಕೊಳ್ಳಲ್ಲ, ಬಿಟ್ಟು ಹೋಗುವ ವ್ಯಕ್ತಿಗಳ ಕುರಿತು ತಿಳ್ಕೊಂಡು ತಿಳ್ಕೊಂಡು ಒದ್ದಾಡ್ತಾ ಇರ್ತಾನೆ. ಅದನ್ನು ಹೇಳ್ತಾರೆ ವೇದ ಸಹ. ಅಂದರೆ ಇವನಿಗೆ ದೇವರ ಪರಿಚಯ ಇಲ್ಲ, ಇವನ ಪರಿಚಯ ದೇವರಿಗೆ ಚೆನ್ನಾಗಿದೆ. ನಮಗೆ ದೇವರ ಪರಿಚಯ ಇಲ್ಲ, ನಮ್ಮ ಪರಿಚಯ ದೇವರಿಗಿದೆ. ಅಂದರೆ ನಮಗಾಗಿದ್ದು ನಮ್ಮ ಕುರಿತು ಚೆನ್ನಾಗಿ ತಿಳ್ಕೊಂಡು, ಹೇಗೆ ನಮ್ಮ ದೋಷಗಳೆಲ್ಲ ತಿಳ್ಕೊಂಡು ದೋಷಗಳ ಸಹಿತ ನಮ್ಮನ್ನು ಅಭಿಮಾನ ಮಾಡುವ ವ್ಯಕ್ತಿ ಅಂತ ಯಾರಿದ್ದಾನೆ ನನ್ನೊಳಗೆ, ಅವನನ್ನು ನಾನು ಸ್ಮರಣೆ ಮಾಡುತ್ತಾ ಇದ್ದೇನೆ. ಹರೇ ನನಗೆ ಪ್ರತ್ಯಕ್ಷನಾಗು, ನನ್ನೊಳಗೆ ಇದ್ದೀಯ, ನನಗಾಗಿ ವಿಶೇಷ ಉಪಕಾರ ಮಾಡುತ್ತಾ ಇದ್ದೀಯ, ಹೊರಗೆ ಬಾರಯ್ಯ ನನಗೆ ಕಾಣಿಸು. ಇನ್ನು ಹೇಳುತ್ತಾರೆ, ಆತ್ಮಾವಶ್ಯಮಿದಂ ವಿಶ್ವಂ ಯಜ್ಜಗತ್ಯಾಂ ಜಗನ್ಮನಃ ತೇನ ತ್ಯಕ್ತೇನ ಭುಂಜೀಥಾ ಮಾಘೃತ ಕಸ್ಯಚಿತ್ ಧನಂ. ಇಲ್ಲಿ ಹೇಳ್ತಾ ಇದ್ದಾರೆ, ಆತ್ಮಾವಶ್ಯಮಿದಂ ವಿಶ್ವಂ, ಇದು ಈಶಾವಾಸ್ಯ ಉಪನಿಷತ್ತಿನ ಮಂತ್ರ. ಅಲ್ಲಿ ಆ ಮಂತ್ರ ಹೇಳಿದ ಅವರೇ ಈ ಮಂತ್ರವನ್ನು ಹೇಳ್ತಾ ಇದ್ದಾರೆ. ಭಾಗವತದಲ್ಲಿ ಈ ಥರ ಬರ್ತಾ ಇದೆ, ಆತ್ಮಾವಾಸ್ಯಮಿದಂ ವಿಶ್ವಂ. ಅಲ್ಲಿ ಹೇಳಿದ್ದು ಉಪನಿಷತ್ತಿನಲ್ಲಿ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಹ ಮಾಘೃತ ಕಸ್ಯಸ್ವಿಧನಂ. ಅಲ್ಲಿ ಈಶಾವಾಸ್ಯ, ಅದಾಗ ನಮಗೆ ಗೊತ್ತಾಯಿತು, ಈಶಾ ಅಂದರೆ ಸ್ವಾಮಿ, ಹೊರಗೆ ಏನು ಕಾಣ್ತಾ ಇದ್ದಾನಲ್ಲ ಅವನು ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಅವಾಗ ಪರಿಚಯ ಮಾಡಿಕೊಡೋದು ಭಾಗವತ. ಆ ಈಶಾ ಅಂದರೆ ಯಾರು ಗೊತ್ತಾ? ಯಾರೋ ಅಲ್ಲ, ನಿನ್ನೊಳಗಿರುವ ಬಿಂಬಮೂರ್ತಿಯೇ. ಆತ್ಮಾವಾಸ್ಯಮಿದಂ ವಿಶ್ವಂ, ಆತ್ಮ ಅಂದರೆ ಸ್ವಾಮಿ. ಆತ್ಮ ಶಬ್ದದ ಅರ್ಥ ಏನು ಅಂದರೆ ಇಡೀ ಜಗತ್ತನ್ನು ಯಾರು ನಿಯಾಮನ ಮಾಡುತ್ತಾನೋ ಅವನನ್ನು ಆತ್ಮ ಅಂತ ಕರೆದರು. ಆತ್ಮ ಅಂದರೆ ಸ್ವಾಮಿ, ಸ್ವಾಮಿ ಅಂದರೆ ಅವನ ಕಂಟ್ರೋಲಲ್ಲೇ ನಾವಿರ್ತೇವೆ. ಅವನು ಕೂಡಿಸಿದ್ರೆ ಕೂಡಬೇಕು, ಎಬ್ಬಿಸಿದ್ರೆ ಏಳಬೇಕು, ಇಲ್ಲ ಅಷ್ಟೆ. ಹಾ, ಯಜ್ಜಗತ್ಯಾಂ ಜಗನ್ಮನಃ ತೇನ ತ್ಯಕ್ತೇನ ಭುಂಜೀಥಾಹ ಮಾಘೃತ ಕಸ್ಯಚಿತ್ ಧನಂ. ಅವನು ಕೊಟ್ಟದ್ದನ್ನು ಸ್ವೀಕರಿಸಿ ಇರಬೇಕು. ಇವನು ಇಡೀ ಜಗತ್ತಲ್ಲಿ ವ್ಯಾಪಿಸಿಕೊಂಡಿದ್ದಾನೆ. ಇಲ್ಲಿ ಹೇಳ್ತಾರೆ, ಇವನ ನಿಯಂತ್ರಣದಲ್ಲಿ ಇಡೀ ಜಗತ್ತಿದೆ. ಈ ಜಗತ್ತಿದೆ ಅಂದರೆ ಸಂಪತ್ತು ಪೂರ್ಣವಾಗಿದೆ ಆ ಭಗವಂತನ ಹತ್ರ. ಆವಾಗ ಪ್ರಶ್ನೆ ಬಂತು, ದೇವ ನನಗಾಗಿ ನನ್ನ ಒಳ್ಳೆದಕ್ಕಾಗಿ ನನ್ನೊಳಗಿದ್ದಾನೆ ಅಂತ ಹೇಳ್ತೀರಾ, ಇವನಲ್ಲಿ ತುಂಬ ಸಂಪತ್ತಿದೆ ಅಂತಲೂ ಹೇಳ್ತೀರಾ, ಮತ್ತೆ ನನಗ್ಯಾಕೆ ಸ್ವಲ್ಪ ಕೊಟ್ಟ? ಸ್ವಲ್ಪ ಕೊಟ್ಟ ಯಾಕೆ? ಅವಾಗ ಹೇಳ್ತಾರೆ, ದುಡ್ಡು ತುಂಬ ಇದ್ರೂ ಕೂಡ ಅಪ್ಪ ಮಗನಿಗೆ ಪಾಕೆಟ್ ಮನಿ ಎಷ್ಟು ಕೊಡ್ತಾನೆ? ಇದ್ದದ್ದೆಲ್ಲ ಕೊಟ್ಟು ಬಿಡ್ತಾನ? ಇಲ್ಲಲ್ಲ, ಸ್ವಲ್ಪ ಅಂತ ಕೊಡ್ತಾನೆ ಪಾಕೆಟ್ ಮನಿ ಅಷ್ಟೇ ತಾನೇ? ಮಗ ಕೇಳಿದ, ನೀನು ಅಪ್ಪನೇ ಅಲ್ವಾ, ನನಗೆ ಒಳ್ಳೇದು ಮಾಡ್ತೀಯಲ್ವಾ, ನಿನ್ನತ್ತೆ ತುಂಬ ಬ್ಯಾಂಕಲ್ಲಿ ದುಡ್ಡಿದೆ ಅಲ್ವಾ, ನನಗೆ ಸ್ವಲ್ಪ ಯಾಕೆ ಕೊಡ್ತೀಯ? ಅಪ್ಪ ಉತ್ತರ ಕೊಡೋದೇನು? ನೀನು ಎಷ್ಟು ಕೊಟ್ಟರೆ ಹಾಳಾಗಲ್ಲವೋ ಅಷ್ಟೇ ಕೊಡ್ತಾ ಇದ್ದೇನೆ, ನನ್ನ ಹತ್ರ ತುಂಬ ಇದ್ದಷ್ಟು ಮಾತ್ರಕ್ಕೆ ಅದೆಲ್ಲ ನಿನಗೆ ಕೊಟ್ಟು ಬಿಟ್ಟರೆ ನೀನು ಹಾಳಾಗ್ತೀಯ, ಅದಕ್ಕೆ ನಿನಗೆ ಎಷ್ಟು ಕೊಟ್ಟರೆ ಒಳ್ಳೆಯದೋ ಅಷ್ಟೇ ಪಾಕೆಟ್ ಮನಿ ಕೊಡ್ತಾ ಇದ್ದೇನೆ ಅಂತ ನೀವು ಹೇಳ್ತೀರಾ ಇಲ್ವಾ? ಹಾಗೆ ಭಗವಂತ ಹೇಳುತ್ತಾ ಇದ್ದಾರೆ, ತೇನ ತ್ಯಕ್ತೇನ ಭುಂಜೀಥಾಹ, ಅವನು ನಮಗೆ ಬಿಟ್ಟು ಕೊಡ್ತಾನೆ, ಇಷ್ಟು ನೀನು ತಗೋ, ನನ್ನ ಸಂಪತ್ತು ನಿನಗೆ ಕೊಡ್ತೇನೆ, ನೀನು ಬದುಕಲಿಕ್ಕೆ ಕೊಡ್ತಾ ಇದ್ದೇನೆ, ಆದ್ದರಿಂದ ಇದರಿಂದ ಬದುಕಿರು. ಅವಾಗ ಹೇಳ್ತಾರೆ, ತೇನ ತ್ಯಕ್ತೇನ ಅಂದರು, ಅಂದರೆ ತ್ಯಾಗ. ತ್ಯಾಗ ಅಂದ ಯಾವಾಗ ಬರುತ್ತೆ? ನಂದು ಇನ್ನೊಬ್ಬರಿಗೆ ಕೊಟ್ಟರೆ ತ್ಯಾಗ. ದೇವರು ನಮಗೆ ಕೊಟ್ಟದ್ದು ಅದು ನಮ್ದೇನಾ? ಮಗ ಇದ್ದ, ಅಪ್ಪನ ದುಡ್ಡು ಕೇಳಿದ, ಕೊಳ್ಳಿಲ್ಲ. ಆವಾಗ ಮಗ ಅಂದ, ಇದು ನಂದು. ಅಪ್ಪ ಅಂದ, ನಿಂದಲ್ಲ, ಯಾಕೆ? ನಾನು ಸಂಪಾದಿಸಿದ್ದು ನನ್ನದಿದು, ನಾನು ಕೊಟ್ಟರೆ ಉಂಟು, ಇಲ್ಲದಿದ್ದರೆ ಇಲ್ಲ. ಹಾಗೆ ಇಡೀ ಜಗತ್ತು ಭಗವಂತನದ್ದು, ಜೀವಿಯ ಸ್ವಂತದ್ಯಾವುದು ಯಾವುದೂ ಇಲ್ಲ. ನಾವು ಸಂಪಾದನೆ ಮಾಡಿಕೊಂಡ ಸಂಪತ್ತು ಯಾವುದೂ ಇಲ್ಲ, ದೇವರದ್ದೇ ಇದೆ. ಮತ್ತೆ ದೇವರು ಕೊಟ್ಟರೆ ಇದೆ, ಇಲ್ಲದಿದ್ದರೆ ಇಲ್ಲ. ತೇನ ತ್ಯಕ್ತೇನ, ಅವ ನಮಗಾಗಿ ತ್ಯಾಗ ಮಾಡಬೇಕು. ನೋಡಿ, ನಾವು ಅವರಿಂದ ನಮಗೇನು ಪೈಸ ಪ್ರಯೋಜನ ಇಲ್ಲ, ಅವರಿಗಾಗಿ ನಮ್ಮದೇನಾದರೂ ಕೊಡ್ತೀವ? ಅಪ್ಪ ನಾನೇ ಕೊಡಲ್ಲ, ನಾವ್ಯಾಕ್ರಿ ಕೊಡಬೇಕು? ವಾಟ್ ಈಸ್ ದಿ ಕನೆಕ್ಷನ್? ತುಂಬ ಕೇಳಿಬಿಡ್ತೇವೆ, 10 ರೂಪಾಯಿ ಕೊಡಬೇಕಾದ್ರೆ 10 ಆಲೋಚನೆ ಮಾಡ್ತೇವೆ, ಹೌದ್ ತಾನೆ? ಅಂಥದ್ದು ಭಗವಂತ, ಅವನಿಗೆ ನಮ್ಮಿಂದ ಏನೂ ಬೇಕಾಗಿಲ್ಲ. ಅಂಥ ಕಾಲಕ್ಕೆ ಏನೂ ಇಲ್ಲದಂಥ ನಮ್ಮನ್ನ ಇಷ್ಟು ಕೊಡ್ತಾ ಇದ್ದಾನೆ ಅಂದರೆ ಅದು ತ್ಯಾಗ ತಾನೆ. ತೇನ ತ್ಯಕ್ತೇನ ಭುಂಜಿತಾಹ, ಅದು ದೇವ ಕೊಡತಾ ಇದ್ದಾನೆ. ಹೇಗೆ ಕೊಡತಾ ಇದ್ದಾನೆ? ನಮ್ಮ ಒಳ್ಳೆಯದಕ್ಕಾಗಿ ಕೊಡತಾ ಇದ್ದಾನೆ. ಮಾಗ್ರದ ಕಶ್ಚಿತ್ ಧನಂ, ಅದಕ್ಕೆ ದೇವರು ಕೊಟ್ಟದ್ದರಲ್ಲೇ ತೃಪ್ತನಾಗಿರು. ಇನ್ಯಾರ ದುಡ್ಡನ್ನು ಮಾಗ್ರಧ ತೆಗೆದುಕೊಳ್ಳಬೇಡ ಅಂದರು. ಅಂದರೆ ಇನ್ನೊಬ್ಬರ ದುಡ್ಡಿಗೆ ಕಣ್ಣು ಹಾಕಬೇಡ, ಸ್ವಾಮಿ ಕೊಟ್ಟದ್ದರಲ್ಲೇ ಇರು. ಯಾಕ್ರಿ, ನಮ್ಮ ಹತ್ರ ದುಡ್ಡಿಲ್ಲ, ಇನ್ನೊಬ್ಬರ ಹತ್ರ ಇದೆ, ಅದು ಕೇಳಿಯೋ ಕಾಡಿಯೋ ಏನೋ ಒಂದು ಮಾಡಿ ಪಡ್ಕೊಳ್ತೀವಪ್ಪ, ನೀವಂತೂ ಕೊಡಲಿಲ್ಲ. ಇನ್ನೊಬ್ಬರು ನಾವು ಕೇಳ್ತೀವಿ ಅಂದರೆ ಅವಾಗ ಹೇಳ್ತಾರೆ, ನಿನಗೆ ಒಳ್ಳೆಯದಾಗುವುದಾಗಿದ್ದರೆ ಈ ದುಡ್ಡಿನಿಂದ, ಹೆಚ್ಚಿನ ದುಡ್ಡಿನಿಂದ ದೇವರೇ ಕೊಡ್ತಿದ್ರು, ನಿನಗೆ ಒಳ್ಳೆಯದಾಗಲ್ಲ ಆದ್ದರಿಂದ ಕೊಡಲಿಲ್ಲ. ಅಂಥ ಕಾಲಕ್ಕೆ ಬೇರೊಬ್ಬರಿಂದ ಬೇಡಿ ಕಾಡಿ ತಂದರೆ ಅದು ನಿನ್ನ ಹಾಳು ಮಾಡುತ್ತೆ, ಆದ್ದರಿಂದ ದೇವ ಕೊಡಲಿಲ್ಲ. ನೀನೇನು ಮಾಡುತ್ತಾ ಇದೀಯ, ದೇವ ಕೊಡಲಿಲ್ಲ ಅಂತ ಇನ್ನೊಂದು ಇನ್ನೊಬ್ಬರ ಹತ್ರ ಇದ್ದದ್ದನ್ನು ಬೇಡಿ ತಂದರೆ ನಿನ್ನ ನಾಶ ಮಾಡುವ ಶತ್ರುವನ್ನು ನೀನೇ ತಂದುಕೊಂಡಂತಾಗುತ್ತೆ. ಆದ್ದರಿಂದ ಪರಧನವನ್ನು ಅಪಹರಿಸಬೇಡ. ಇನ್ನು ಹೇಳ್ತಾರೆ, ಮಾಗೃಧ ಕಶ್ಚಿತ್ ಧನಂ. ನಾವಂದ್ಕೊಂಡು ಈ ಉಪದೇಶ, ಯಾರ ಮನೆಗೆ ಹೋಗಿ ಅವರ ದುಡ್ಡು ದುಗ್ಗಾಣಿ ಆಸ್ತಿ ಪ್ರಾಪರ್ಟಿ ಯಾವುದು ನಮ್ದು ಮಾಡ್ಕೋಬಾರ್ದು, ನಮ್ಗೆ ಕೊಟ್ಟದ್ದು ಸಾಕು ದೇವರು ಅಂದರು. ಆದರೆ ತಾತ್ಪರ್ಯ ತುಂಬ ಇದೆ. ಈ ದುಡ್ಡು ದುಡ್ಡು ಧನ ಧನ ಅಂತಿರಲ್ಲ, ಈ ಧನ ಎರಡು ರೀತಿ, ಹೊರಗೆ ಕಾಣುವ ಧನ, ಒಳಗೇ ಇರುವ ಧನ. ಕೆಲವು ಹೇಳ್ತಾರೆ ಜ್ಞಾನ ಧನ, ಜ್ಞಾನ ಅದೊಂದು ಸಂಪತ್ತು, ಜ್ಞಾನ ಇದ್ರೆ ಅದೊಂದು ಸಂಪತ್ತು, ದುಡ್ಡಿದ್ರೆ ಅದೊಂದು ಸಂಪತ್ತು, ಹೌದ್ ತಾನೆ? ಹಾಗೆ ಜೀವರಲ್ಲಿ ಒಂದು ಸಂಪತ್ತು ಇಲ್ಲವೇ ಇಲ್ಲ, ಅದು ದೇವರಲ್ಲಿ ಮಾತ್ರ ಇರುವ ಸಂಪತ್ತು. ಏನದು ಅಂದ್ರೆ ಸ್ವಾತಂತ್ರ್ಯ, ಶಕ್ತಿ ದೇವರದ್ದೇ ಸ್ವತ್ತು. ಆ ದೇವರದ್ದೇ ಸ್ವತ್ತು, ನಮ್ಮಲ್ಲಿ ಚೂರು ಸ್ವಾತಂತ್ರ್ಯ ಇಲ್ಲ. ನಮಗೆ ಸ್ವಾತಂತ್ರ್ಯದ ಮೇಲೆ ಆಸೆ, ಸ್ವಾತಂತ್ರ್ಯದ ಮೇಲೆ ಆಸೆ, ದೇವರ ಸ್ವತ್ತಾದ ಸ್ವಾತಂತ್ರ್ಯವನ್ನ ಕದಿಬೇಕೆಂಬ ಪ್ರಯತ್ನ. ಕದೀಲಿಕ್ಕೆ ಆಗಲ್ಲ, ಕದೀಲಿಕ್ಕೆ ಆಗಲ್ಲ. ಆಗದಿದ್ದಾಗ ನಮ್ಮ ತಲೆಯಲ್ಲಿ ಇದು ನಂದೇ 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 ಎಂಬ ಭಾವನೆ, ಆ ಭಾವನೆ ಬೆಳೆದು ಹೋಗ್ತಾ ಇದೆ. ಅರ್ಥ ಆಗ್ಬೇಕಾದ್ರೆ, ಯಾರೋ ನಿಮ್ಮ ದೊಡ್ಡ ಮನೆ, ಅವನಿಗೆ ಬಾಡಿಗೆ ಮನೇಲಿದ್ದಾನೆ, ಮನೆ ಸ್ವಂತ ಇರಬೇಕು ಅಂತ ತುಂಬ ಅಪೇಕ್ಷೆ. ಅವನಿಗೆ ಸ್ಪಷ್ಟ ಹೇಳಿಬಿಟ್ಟಿದ್ದಾರೆ, ಈ ಜನ್ಮದಲ್ಲಿ ನಿನ್ನ ಹಣೆಯಲ್ಲಿ ಮನೆ ಬರೆದಿಲ್ಲ, ನಿನಗೆ ಮನೆ ಇಲ್ಲ, ಬರೇ ಹೀಗೆ ಇರಬೇಕು ಅಂತ ಹೇಳಿದ್ದಾರೆ. ಡಿಸೈಡೆಡ್ ಅದು, ಅವನಿಗೆ ಗೊತ್ತು. ಆದರೆ ಏನು ಮಾಡ್ತಾ ಇದ್ದಾನೆ, ಮನೆ ಬೇಕು ಅಂತ ಆಸೆ ಆಸೆ. ಅದಕ್ಕೇನು ಮಾಡಿದ, ನಿಮ್ಮ ಮನೆ ಮುಂದೆ ನಿಂತ, ರೋಡಲ್ಲಿ ರೋಡಲ್ಲಿ ನಿಂತ, ಹೋಗೋರು ಬರೋರಿಗೆಲ್ಲ ಹೇಳ್ತಾನೆ, ನನ್ನ ಮನೆ ನನ್ನ ಮನೆ ಅಂತ ಹೇಳ್ತಾ ಇದ್ದಾನೆ. ಅರ್ಥ ಆಯ್ತಾ ನಾನು ಹೇಳೋದು? ಅವನದಲ್ಲ ಮನೆ, ಅವನಿಗೆ ಮನೆ ಅವನದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ರೋಡಲ್ಲಿ ನಿಂತು ಹೋಗೋ ಬರೋರಿಗೆಲ್ಲ ಇದು ನನ್ನ ಮನೆ ಅಂತ ಹೇಳ್ತಾ ಇದ್ದಾನೆ. ಅವನು ಮಾಡಿದ್ದು ಸರಿಯಾ? ನೀವು ಸುಮ್ಮನೆ ಇರ್ತೀರಾ? ಕೊನೆಗೆ ನಿಮ್ಮನ್ನೇ ಕೇಳಲಿಕ್ಕೆ ಶುರು ಮಾಡಿದ್ರೆ ಎಲ್ಲರೂ, ಏನ್ರಿ ಇದು ಅವ್ರ ಮನೆಯಂತೆ ನಿಮ್ದಲ್ವಂತೆ ಅಂತ ಎಲ್ಲರೂ ಕೇಳಲಿಕ್ಕೆ ಶುರು ಮಾಡಿದಾಗ ನೀವೇನು ಮಾಡ್ತೀರಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ. ಈ ವ್ಯಕ್ತಿ ಬಂದು ತನ್ನದಲ್ಲದ ಆಸ್ತಿಯನ್ನು ತನ್ನದು ಅಂತ ಎಲ್ಲರಿಗೂ ಹೇಳುತ್ತಾನೆ, ದೊಡ್ಡ ಅಫೆನ್ಸ್ ಅಲ್ವಾ? ನಮ್ಮದಲ್ಲದ ಆಸ್ತಿಯನ್ನು ಪಬ್ಲಿಕಲ್ಲಿ ನಂದು ಅಂತ ಹೇಳಿದ್ರೆ, ಇವಾಗ ಯಾರೋ ವಿಧಾನಸೌಧ ಮುಂದೆ ನಿಂತ್ಕೊಂಡಿದ್ರೆ ನಂದು ಅಂತ ಹೇಳಿದ್ರೆ ಅಲ್ಲೇ ಹಾಕ್ಬಿಡ್ತಾರೆ ಒಳಗೆ. ಹೌದಾನೆ? ಯಾರೋ ಹಳ್ಳಿಯವ ಬಂದ, ನಾನೊಂದು ಒಳ್ಳೆ ಮನೆ ತಗೊಳ್ಬೇಕು ಅಂದ, ಮೋಸ ಮಾಡುವ ಬಂದ, ವಿಧಾನಸೌಧ ನೋಡಿಸಿದ, ಇದು ನಂದೇ ಅಂದ. ಹೌದಾ ಅಂದ. ಅದಕ್ಕೆ ದುಡ್ಡು ತಗೊಂಡ, ಒಂದು ಪತ್ರ ಬರ್ಕೊಟ್ಟು ಹೋದ ವಿಧಾನಸೌಧದಲ್ಲಿ, ಅವನು ಹೋದ, ಇದು ಪತ್ರ ಇಡಿಸು ನಂದೇ, ಎಲ್ಲ ಜಾಗ ಖಾಲಿ ಮಾಡಿ ಅಂದ. ಏನು ಮಾಡುತ್ತಾರೆ? ತಗೊಂಡು ಒಳಗೆ ಹಾಕಿದ್ರಷ್ಟೆ. ಹೌದಾನೆ? ಹಾಗೆ ಜೀವ, ಅವನಿಗೆ ಸ್ವಾತಂತ್ರ್ಯ ಇಲ್ಲ, ದೇವ ಅವನಲ್ಲಿ ಸ್ವಾತಂತ್ರ್ಯ ಇದೆ. ಆ ಸ್ವಾತಂತ್ರ್ಯ ಜೀವನಿಗೆ ಎಂದು ಬರಲ್ಲ. ಮತ್ತೆ ಜೀವ ಏನು ಮಾಡುತ್ತಾ ಇದ್ದಾನೆ? ಹೊರಗೆ ಇದ್ದುಕೊಂಡು ನಂದೇ ಈ ಸ್ವಾತಂತ್ರ್ಯ, ನಂದೇ ನಂದೇ ಅಲ್ಲ ನಾವೆಲ್ಲ ಹೇಳಿದ್ವಿ, ಆ ಪಾಲಿಶ್ಡ್ ಆಗಿ ಹೇಳ್ತೀವಿ. ಏನದು? ಏನು ಕಾರ್ಯ ಮಾಡಿದ್ರು, ಏನೊಂದು ಅಪೋಪದಾನ ಕೊಟ್ಟರು, ಏರ್ರಿ ಮಾಡಿದ್ದು ನಾ ಅಂದರೆ ದೇವರ ಸ್ವಾತಂತ್ರ್ಯ ಕದ್ದು ಕದ್ದು ಕದ್ದು, ಏನು ಮಾನಸಿಕವಾಗಿ ಕದಿಲಿಕ್ಕೆ ಆಗಲ್ಲ, ಕದ್ದಂತೆ ಸಂತೋಷ ಪಡ್ತಾ ಇದ್ದೇವೆ. ಹೇಗೆ ಅವ ಹೊರಗಿನವರಿಗೆಲ್ಲ ಆ ಮನೆ ನೋಡಿಸಿ ನಂದು ನಂದು ಅಂತ ಹೇಳಿ ಖುಷಿ ಪಡ್ತಾ ಇದ್ನು, ಆ ಥರ ದೇವರ ಸ್ವಾತಂತ್ರ್ಯ ಕದ್ದು ಕದ್ದು ಸಂತೋಷ ಪಡ್ತೀವಿ. ಅದಕ್ಕೆ ದಾಸರು ಹೇಳ್ತಾರೆ, ನಿನ್ನ ಸ್ವಾತಂತ್ರ್ಯ ಕದ್ದ ಕಳ್ಳ ನಾನು ಹರಿ. ಕದಿಲಿಕ್ಕಾಗುತ್ತಾ? ಆಗಲ್ಲ. ಮಾನಸಿಕವಾಗಿ ಕದ್ದು ಕದ್ದು ನಾನು ಆಲೋಚನೆ ಮಾಡಿ ಆ ದೋಷಕ್ಕೆ ಭಾಗಿಯಾದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಇನ್ನ ಯಾರ ದುಡ್ಡನ್ನು ಸಂಪತ್ತನ್ನು ತಗೊಂಡ್ರೂ ಅಷ್ಟು ಪಾಪ ಬರಲ್ಲ. ದೇವರ ಸ್ವಾತಂತ್ರ್ಯವನ್ನ ಕದಿಯಲಿಕ್ಕೆ ಪ್ರಯತ್ನ ಮಾಡಬೇಡಿ. ಅಂದರೆ ನಿಮ್ಮಿಂದ ದೇವ ಏನೇನು ಕಾರ್ಯ ಮಾಡಿಸಿದಾಗ ಅವನೇ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಇರಲಿ. ಆ ಎಚ್ಚರ ಕಳಕೊಂಡು ಮಾತಾಡಬೇಡಿ. ಹಾ, ವ್ಯವಹಾರ ಬಂತು. ಒಬ್ಬ ಹೇಳುತ್ತಾ ಇದ್ದಾನೆ, ಅಪೋಪದಾನ ಕೊಟ್ಟದ್ದು ಯಾರು? ನಾನು. ಇನ್ನೊಬ್ಬ ಹೇಳಿದ, ನಾನು. ಆದರೆ ಇನ್ನೊಬ್ಬನ ಮನಸ್ಸಿನಲ್ಲಿ ಏನಿದೆ? ದೇವ ಮಾಡಿಸಿದ್ದು ನನ್ನಿಂದ, ಅದರಲ್ಲಿ ನನ್ನ ಭಾಗ ಏನು? ದೇವ ನನ್ನಿಂದ ಮಾಡಿಸಿದ, ಅದಕ್ಕೆ ನಾನು ಮಾಡಿದೆ ಅಂದ. ಇನ್ನೊಬ್ಬ ದೇವರನ್ನೇ ಮರೆತ, ನಾನೇ ಮಾಡಿದೆ ಅಂತ ಹೇಳಿದ. ಈ ದೇವರನ್ನ ಮರೆತು ನಾನೇ ಮಾಡಿದೆ ಅಂತ ಹೇಳುವುದು ಕೂಡಲ್ಲ, ಅದು ದೇವರ ಸ್ವತ್ತನ್ನ ಕದ್ದ ಪಾಪ ಬರುತ್ತೆ. ದೇವರ ಸ್ವತ್ತನ್ನ ಕದ್ದ ಪಾಪ ಬರುತ್ತೆ. ಇನ್ನೊಂದು ಮಾತಲ್ಲಿ ಹೇಳಬೇಕಾದ್ರೆ, ನಾನೇ ದೇವರು ಅಂತ ಹೇಳಿದ ಹಂಗಾಗುತ್ತೆ. ಆದ ಕಾರಣ ತೇನ ತಪ್ತೇನ ಭುಂಜೀಥಾಹ, ದೇವರು ಕೊಟ್ಟದ್ದರಲ್ಲಿ ತೃಪ್ತಿಪಟ್ಟು ಇರಿ ಅಂದರು. ಏನು ಕೊಟ್ಟ ದೇವ? ಈ ಸಂಪತ್ತಿನ ವಿಚಾರ ಬಂದರೆ ದೇವರಲ್ಲಿ ವಿಶೇಷವಾದ ಸ್ವಾತಂತ್ರ್ಯ ಸಂಪತ್ತಿದೆ. ಆ ಸಂಪತ್ತನ್ನು ದೇವ ಕೊಟ್ಟ. ಕೊಟ್ಟ ಅಂದರೆ ದೇವರೇ ನಮ್ಮೊಳಗೆ ನಿಂತು ನಮ್ಮ ಕೆಲಸಗಳನ್ನು ಮಾಡಿಸಲಿಕ್ಕೆ ತನ್ನ ಶಕ್ತಿ ಎಷ್ಟು ತೋರುತ್ತಾನೆ ಅದು ಕೊಡುವುದು ಅಂದರು. ಅದನ್ನೇ ದತ್ತ ಸ್ವಾತಂತ್ರ್ಯ ಅಂತ ಕರೆದ್ರು ದಾಸರಾಯರು. ತೇನ ತ್ಯಕ್ತೇನ, ಸ್ವಾಮಿ ನಮಗಾಗಿ ಏನು ಸ್ವಾತಂತ್ರ್ಯವನ್ನು ಬಿಟ್ಟು ಕೊಡುತ್ತಾನೆ ಅಂದರೆ ತಾನೇ ನಮ್ಮಲ್ಲಿ ನಿಂತು ಕೆಲಸ ಮಾಡಿಸ್ತಾನೆ, ಆ ಶಕ್ತಿಯನ್ನು ನಮಗಾಗಿ ಬಳಸ್ತಾನೆ, ಆ ಬಳಸಿದ್ದಕ್ಕೆ ತೃಪ್ತಿಪಟ್ಟಿರು. ಇನ್ನ ಹೆಚ್ಚಿಗೆ ನಾನೇ ಅಂತ ಪ್ರಯತ್ನ ಪಡಬೇಡ, ದೊಡ್ಡ ಅಪರಾಧ ಆದೀತು ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾನೆ. ಯಂನ ಪಶ್ಯಂತಿ ಪಶ್ಯಂತಂ ಚಕ್ಷುರ್ ಯಸ್ಯ ನರಿಷ್ಯತಿ ತಂ ಭೂತ ನಿಲಯಂ ದೇವಂ ಸುಪರ್ಣಂ ಉಪಧಾವತ ಅಂತ ಒಳ್ಳೆಯ ಸ್ತೋತ್ರ ಬರ್ತಾ ಇದೆ, ಆನಂದಕರವಾದ್ದು. ನಾನಂತೂ ಆನಂದ ಪಡ್ತಾ ಇದ್ದೇನೆ. ನಿಮ್ಗೇನಾಗ್ತಾ ಇದೋ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಯಾವುದು ಚೆನ್ನಾಗಿದ್ದು ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ನಿಮ್ಗೆ ಬರೇ ಕಥೆಯೇ ಸಂತೋಷ ಕೊಡುತ್ತೆ ಅಂದರೆ ಅದೇ ಹೇಳ್ತೇನೆ. ಬೇಕಾ ಬೇಡ? ಸರಿ, ಪಾಪ ಏನು ಹೇಳ್ತೀರಾ, ಬೇಕಾ ಅಂತ ಕೇಳಿದ್ರೆ, ಬೇಡ ಅಂತ ಹೇಳಿದ್ರೆ ಆಚಾರ ಫೀಲ್ ಆಗ್ತಾರೇನೋ ಅಂತ ಅಲ್ವಾ. ಸರಿ, ಇಲ್ಲಿ ಬಿಡಿ. ಏನು ನನಗೋಸ್ಕರವಾದರೂ ಪಾಪ ಆಚಾರ ಏನೋ ಹೇಳಿ ತೃಪ್ತಿಪಟ್ಟು ಹೋಗ್ತಾರೆ, ಅವರಿಗಾಗಿ ಆದರೂ ಕೂಡೋಣ ಅಂತ ಕೂತ್ಬಿಡಿ ಈ ಮೂರು ದಿವಸ. ಯಾಕೆ? ಒಳ್ಳೆ ವಿಚಾರ ಹೇಳ್ತಾರೆ. ಯಂನ ಪಶ್ಯಂತಿ ಪಶ್ಯಂತಂ, ನಮ್ಮನ್ನು ನಮ್ಮ ಸುತ್ತು ಇದ್ದುಕೊಂಡು ನಮ್ಮನ್ನೇ ನೋಡತಾ ಇರುವ ದೇವ, ಅವನನ್ನು ನೋಡಲಿಕ್ಕೆ ನಮಗಾಗಲ್ಲ. ಯಂ ನ ಪಶ್ಯಂತಿ, ಯಾರನ್ನ ನಾವು ನೋಡಲಿಕ್ಕೆ ಆಗಲ್ಲವೋ ಆದರೆ ನಮ್ಮನ್ನವ ನೋಡ್ತಾನೇ ಇರ್ತಾನೆ. ಇದು ಶಿಷ್ಯನಾಗಿದೆ, ನಮ್ಮನ್ನ ಅವನು ನೋಡುತ್ತಾನೆ ಇರ್ತಾನೆ, ನಮ್ಮನ್ನು ನೋಡುವವನನ್ನು ನೋಡ್ಲಿಕ್ಕೆ ನಮಗಾಗಲ್ಲ. ಯಾಕೆ? ಆ ನೋಟ ಅವ ಕೊಟ್ಟರೆ ನೋಡಬಹುದು, ಇಲ್ಲದಿದ್ರೆ ಇಲ್ಲ. ಯಂನ ಪಶ್ಯಂತಿ ಪಶ್ಯಂತಂ ಚಕ್ಷುಹು ಯಸ್ಯ ನರಿಷ್ಯತಿ. ಹೇಳ್ತಾರೆ ನೋಡಿ, ಒಳ್ಳೆ ದೃಷ್ಟಾಂತ. ಕಣ್ಣಿದೆ, ಎಲ್ಲ ಕಾಣತಾ ಇದೆ. ಕಣ್ಣಿದೆ, ಕಣ್ಣಿಗೆ ಕಾಣತಾ ಇದೆ. ಕಣ್ಣು ಎಲ್ಲವನ್ನ ನೋಡಬೇಕಾದರೆ ಕಣ್ಣಿನೊಳಗೆ ದೇವರಿರಬೇಕು. ಕಣ್ಣಿನೊಳಗೆ ದೇವರಿದ್ದು ಆ ದೇವರು ಎಲ್ಲರನ್ನ ತೋರಿಸಿದರೆ ಕಣ್ಣು ನೋಡುತ್ತೆ. ಆದರೆ ಈ ಕಣ್ಣು ಎಲ್ಲರನ್ನ ತೋರುವ ದೇವರನ್ನ ನೋಡ್ಲಿಕ್ಕಾಗಲ್ಲ. ಅರ್ಥ ಆಯ್ತಾ? ನಮ್ಮ ಕಣ್ಣಿನೊಳಗೆ ಇರ್ತಾನೆ, ಕಣ್ಣಿನ ಮೂಲಕ ಎಲ್ಲವನ್ನ ತೋರ್ತಾನೆ. ಈ ಕಣ್ಣು ಅವನನ್ನ ಬಿಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಕಣ್ಣಿಗೆ ಅವ ಕಾಣೋದೇ ಇಲ್ಲ, ನಮ್ಮ ಕಣ್ಣು ಅವನನ್ನ ನೋಡೋದೇ ಇಲ್ಲ, ನೋಡ್ಲಿಕ್ಕೆ ಪ್ರಯತ್ನವೂ ಮಾಡಲ್ಲ. ಯಂನ ಪಶ್ಯಂತಿ ಪಶ್ಯಂತಂ ಚಕ್ಷುರ್ ಯಸ್ಯ ನರಿಷ್ಯತಿ ತಂ ಭೂತ ನಿಲಯಂ ದೇವಂ. ಈ ಚಿಂತನೆ ತಪಸ್ಸು ಏನು ಮಾಡುತ್ತಾ ಇದ್ದಾರೆ? ಎಲ್ಲರ ಕಣ್ಣಿನಲ್ಲಿ ಹೃದಯದಲ್ಲಿ ಯಾರು ಇದ್ದುಕೊಂಡು ಇಡೀ ಜಗತ್ತನ್ನು ತೋರುತ್ತಾ ಇರ್ತಾನೋ ಅವರ ಇಂದ್ರಿಯಗಳಿಗೆ ಅವನು ಗೋಚರನಾಗೋದಿಲ್ಲವೋ, ಕಾಣೋದಿಲ್ಲವೋ, ಅಂಥ ಸರ್ವಭೂತ ನಿಲಯಂ ಎಲ್ಲ ಜೀವರಾಶಿಗಳ ಒಳಗಿರತಕ್ಕಂಥ ಬಿಂಬ ಮೂರ್ತಿ ಯಾರಿದ್ದಾರಲ್ಲ, ತಂ ದೇವಂ ದೇವ ಅಂದರು. ಅಲ್ಲಿ ದೇವ ದೇವರಿಗೆ ದೇವ ಅಂತ ಯಾಕೆ ಹೆಸರು ಅಂದ್ರೆ ಹೇಳ್ತಾರೆ ಕ್ರೀಡಾದಿ ಗುಣ ವಿಶಿಷ್ಟ. ಅರ್ಥ, ಅವನು ನಮಗಾಗಿ ಎಲ್ಲ ಮಾಡ್ತಾನೆ, ಅವನಿಗೆ ಅದರಿಂದ ಏನು ಪ್ರಯೋಜನ ಇಲ್ಲ, ಕೇವಲ ನಾವು ಸಂತೋಷ ಪಟ್ಟರೆ ಸಾಕು ಅಂತ ಮಾಡ್ತಾನೆ. ಆ ಗುಣ ಇದ್ದದ್ದಕ್ಕೆ ಅವರನ್ನ ದೇವ ಅಂತ ಕರೆದು ದೇವಂ ಸುಪರ್ಣಂ ಉಪಧಾವತ. ಆ ಒಳಗಿದ್ದು ಎಲ್ಲ ಜೀವರಾಶಿಗಳಿಗೆ ಕಣ್ಣು ಮೊದಲಾದ ಇಂದ್ರಿಯಗಳಲ್ಲಿ ತಾನೇ ಇದ್ದು ಆ ಇಂದ್ರಿಯಗಳು ಕೆಲಸ ಮಾಡುವಂತೆ ಮಾಡಿ ಆ ಇಂದ್ರಿಯಗಳ ಮೂಲಕ ಸುಖ ಕೊಡತಾ ಇದ್ದು ತಾನು ಕಾಣಿಸೋದೇ ಇಲ್ಲವೋ ಅವ ಹೇಗಿದ್ದಾನೆ? ಸುಪರ್ಣಂ, ಸುಪರ್ಣ ಸುಪರ್ಣ ಅಂದರೆ ಒಳ್ಳೆ ಪಕ್ಷಗಳಿರುವಂಥವ, ಎರಡು ಪಕ್ಷಗಳವನಿಗಿದೆ, ಆ ಪಕ್ಷಗಳಿಂದ ಹಾರಿ ಬರತಕ್ಕಂಥ ಪಕ್ಷಿ ಇವ. ದ್ವಾ ಸುಪರ್ಣ ಶ್ರುತಿ, ಎರಡು ಹಕ್ಕಿಗಳಿವೆ ಅಂತ ಶ್ರುತಿ ಹೇಳುತ್ತೆ. ಯಾವ ಹಕ್ಕಿಗಳು ಅದನ್ನು ಕನ್ನಡದಲ್ಲಿ ಹೇಳಿಬಿಟ್ರು, ಯಾಕೆ ಕಷ್ಟಪಡ್ತೀರಾ? ಒಂದೇ ದೇಹವೆಂಬ ವೃಕ್ಷ ಎರಡು ಹಕ್ಕಿಗಳು ಕೂತಿವೆ, ಎರಡು ಹಕ್ಕಿಗಳಲ್ಲಿ ಒಂದು ಉಣ್ಣೋದೇ ಇಲ್ಲ, ಒಂದು ಉಣತಾ ಇದೆ. ಉಣ್ಣುವ ಹಕ್ಕಿ ಬಡಕಲೈತೆ, ಉಣ್ಣದ ಹಕ್ಕಿ ಬಲವಾಗೈತೆ ಹೇಳಿದರಲ್ಲ. ಅಂದರೆ ಎರಡೂ ಪಕ್ಷಿಗಳೇ. ಜೀವ ಅವನು ಕೂಡ ಸುಪರ್ಣ, ಜ್ಞಾನ ಆನಂದ ಎರಡು ರೆಕ್ಕೆಗಳು ಪಕ್ಷಗಳು. ಅದಿರತಕ್ಕಂಥವ ದೇವ ಹೌದು, ಜೀವನೂ ಹೌದು. ಆದರೆ ಜೀವನ ಎರಡೂ ರೆಕ್ಕೆಗಳು ಮುದುರಿ ಹೋಗಿವೆ, ಏನೂ ಇಲ್ಲ, ಶಕ್ತಿ ಇಲ್ಲ. ದೇವರ ಆ ಎರಡು ಪಕ್ಷಗಳು ಚೆನ್ನಾಗಿ ಬಲಿಷ್ಠವಾಗಿವೆ ಅಂತ ಸುಪರ್ಣ, ಒಳ್ಳೆ ಎಲ್ಲರನ್ನ ರಕ್ಷಣೆ ಮಾಡಲಿಕ್ಕೆ ತಾಕತ್ತಿರತಕ್ಕಂಥವ. ಅದಕ್ಕೆ ಹೇಳ್ತಾರೆ ಅವನ ಎರಡು ಕೈಗಳು, ಎರಡ ನಾಲ್ಕ ಆರ ಎಂಟ ಅನಂತ ಭುಜ. ಆತನ ಪರಿಚಯ ಮಾಡಿಕೊಡ್ತಾರೆ, ಪೀನ ವೃತ್ತಾಹ ಜಗದ್ರಕ್ಷ ಕೇವಲೋದ್ಯೋಗಿನೋ ನಿಶಂ. ಆ ದೇವರ ಕೈಗಳು ಹೇಗಿವೆ? ಪೀನ ವೃತ್ತಾಹ, ಬಲಿಷ್ಠವಾಗಿವೆ, ಗುಂಡಾಗಿ ಚೆನ್ನಾಗಿವೆ. ಅಪ್ಪ ಇಂಥ ಕೈಗಳಿಂದ ಏನು ಮಾಡ್ತಾನೋ ಮಹಾರಾಯ, ಏನು ಕೆಲಸ ಕೈಗಳಿಗೆ? ಜಗದ್ರಕ್ಷ, ಜಗತ್ತಿನ ರಕ್ಷಣೆ ಮಾಡೋದೇ ಆ ಕೈಗಳಿಗೆ ಕೇವಲ ಕೆಲಸ, ಇನ್ಯಾವ ಕೆಲಸ ಇಲ್ಲ ಅಂದರು. ಅಂಥ ಸುಪರ್ಣಂ ಉಪಧಾವತ, ಆ ದೇವರನ್ನು ಚಿಂತನೆ ಮಾಡುತ್ತೇನೆ, ಚಿಂತನೆ ಮಾಡಬೇಕು, ಚಿಂತನೆ ಮಾಡು ಅಂದರು. ಅಲ್ಲ ಯಾರಿಗೆ ಹೇಳ್ತಾ ಇರೋದು? ಕಾಡಲ್ಲಿದ್ದಾರೆ, ಕಾಡಲ್ಲಿದ್ದಾರೆ, ಸುತ್ತು ಯಾರೂ ಇಲ್ಲ, ದೇವರನ್ನು ಸ್ಮರಣೆ ಮಾಡ್ತಾ ಇದ್ದಾರೆ. ಹೇಳೋದೇನು? ದೇವರನ್ನ ಚಿಂತನೆ ಮಾಡಿ, ದೇವರನ್ನ ಚಿಂತನೆ ಮಾಡು ಯಾರಿಗೆ ಹೇಳಿದ್ದೀರಿ? ಯಾರಿಗೂ ಅಲ್ಲ, ನನ್ನ ಮನಸ್ಸಿಗೆ ಹೇಳ್ತಾ ಇದ್ದೇನೆ. ಹೇ ಮನಸ್ಸೇ, ಆ ದೇವರನ್ನ ಚಿಂತನೆ ಮಾಡು. ಯಾವಾಗ್ಲೂ ಹೊರಗಡೆ ತಿರುಗಾಡಿ ತಿರುಗಾಡಿ ಸುಸ್ತಾಗಿದ್ದೀಯ, ಆ ದೇವರನ್ನೇ ಸದಾ ಚಿಂತನೆ ಮಾಡುವಂತ ಮನಸ್ಸಿಗೆ. ಅದಕ್ಕೆ ದಾಸರಾಯರು ತುಂಬಾ ಕಡೆ ಶಬ್ದ ಪ್ರಯೋಗ ಮಾಡ್ತಾರೆ ನೋಡಿ. ಕೇಳಲು ಮನವೇ, ಮನವೇ ಅಂತ ಹೇಳಿದ್ರೆ ಯಾರಿಗೆ ಹೇಳಿದಂತೆ? ನಮಗ ಅಂದ್ರೆ ಅವರ ಮನಸ್ಸಿಗೆ ಅವ್ರು ಹೇಳ್ಕೊಂಡ್ರು. ಏ ಮನಸ್ಸೇ, ನೀ ಕೇಳೋದೇ ಇಲ್ಲ ಮಾತನ್ನ, ಇನ್ನಾದ್ರೂ ಆ ದೇವರ ಚಿಂತನೆ ಮಾಡು. ಸುಪರ್ಣಂ ಉಪಧಾವತ ಅಂದ್ರೆ ಮನೋಭಿಮಾನಿಗಳಾದ ದೇವತೆಗಳಲ್ಲಿ ಪ್ರಾರ್ಥನೆ, ಆ ಭಗವಂತನನ್ನೇ ನನ್ನ ಮನಸ್ಸು ನೋಡುವಂತೆ ಮಾಡಿ. ಇನ್ನ ಯಸ್ಯಾದ್ಯಂತೌ ನ ಮಧ್ಯಂ ಚ ನ ಪರೋ ನಂತರಂ ಬಹಿಃ ವಿಶ್ವಸ್ಯ ಮೂಲಂ ಯದ್ಯಸ್ಮಾತ್ ವಿಶ್ವಂ ಚ ತದ ಋತಂ ಮಹತ್. ಆ ಭಗವಂತನ ಒಂದೊಂದು ಒಂದೊಂದು ಗುಣವನ್ನ ಚಿಂತನೆ ಮಾಡ್ತಾ ಬರ್ತಾ ಇದ್ದಾರೆ. ಯಸ್ಯ ಆದ್ಯಂತೌ ನ ಮಧ್ಯಂ ಚ ನ ಪರೋ ನ ಅಂತರಂ ಬಹಿಃ. ಯಾವನಿಗೆ ಕಡೆ ಮೊದಲುಗಳಿಲ್ಲವೋ, ಎಲ್ಲ ಜಗತ್ತಿನಲ್ಲಿ ವ್ಯಾಪಿಸಿ ನಿಂತಿದ್ದಾನೋ ಅಂಥ ವಿಶ್ವಸ್ಯ ಮೂಲಂ, ಜಗತ್ತಿಗೆ ಮೂಲ ಕಾರಣನಾಗಿದ್ದಾನೋ, ಇಡೀ ಜಗತ್ತನ್ನು ಧಾರಣೆ ಮಾಡಿದ್ದಾನೋ ಅಂಥ ಯತ್ ವಿಶ್ವಸ್ಯ ಮೂಲಂ ಯತ್, ಇಡೀ ಜಗತ್ತಿಗೆ ಮೂಲ ಇವನೇ. ಯಸ್ಮಾತ್ ವಿಶ್ವಂಚ, ಇವನಿಂದಾಗಿ ಜಗತ್ತೆಲ್ಲ ಹುಟ್ಟಿ ಬಂದಿದೆ, ಇವನೇ ನಮ್ಮನ್ನ ಸೃಷ್ಟಿ ಮಾಡಿದ್ದು. ತದ್ ಋತಂ ಮಹತ್, ಇವ ಸತ್ಯವಾಗಿದ್ದಾನೆ. ಇಷ್ಟೆಲ್ಲ ಹೇಳಿದ ಮೇಲೆ ದೇವರಿದ್ದಾರೆ, ಅವನೇ ಈ ಜಗತ್ತನ್ನು ಹುಟ್ಟಿಸಿದ್ದು, ಅವನೇ ಈ ಜಗತ್ತಿಗೆ ಮೂಲ, ಅವನಿಂದಾಗಿ ಜಗತ್ತು ನಿಂತಿದೆ. ಇಷ್ಟೆಲ್ಲ ಹೇಳಿದ ಮೇಲೆ ಕೊನೆಗೆ ಪ್ರಶ್ನೆ ಏನಂತ ಬರುತ್ತೆ, ಏನೋಪ್ಪ ಇಷ್ಟೆಲ್ಲ ಕೇಳಿದೆ, ಇದು ಹೌದೋ ಅಲ್ವೋ? ಕೊನೆಗೆ ಏನದು, ದೇವರು ಇದ್ದಾರೋ ಇಲ್ವೋ ಅಂತ ಮೂಲ ಪ್ರಶ್ನೆ ಬಂದಿಲ್ವಾ ನಿಮಗೆ? ಇವಾಗ ಬಂದಿಲ್ವಾ ದೇವರಿದ್ದಾರಾ ಇಲ್ವಾ ಅಂತ? ಅಯ್ಯೋ ರಾಮ, ಬರುತ್ತೆ ನೋಡಿ, ದೇವ ಒಳಗೇ ಕೂತಿರುತ್ತೆ. ಯಾವಾಗ ಬರುತ್ತೆ ಅಂದರೆ ಕಷ್ಟ ಬಂದಾಗ ಬರುತ್ತೆ. ಚೆನ್ನಾಗಿ ಒಳ್ಳೆ ಫೆಸಿಲಿಟಿ ಇದ್ದು ಚೆನ್ನಾಗಿದ್ರೆ ದೇವರ ಮೇಲೆ ಸಂಶಯ ಬರಲ್ಲ, ಮಾಮೂಲಾಗಿ ಹೋಗ್ತಾ ಇರುತ್ತೆ. ಒಳ್ಳೆ ಕಷ್ಟ ಅಪ್ಪಳಿಸಿ ಹಾಕಿದಾಗ ಆವಾಗ ಡೌಟ್ ಬರುತ್ತೆ, ಈ ದೇವರು ಎಂಬುವರು ಇದ್ದಾರಾ ಇಲ್ವಾ? ತುಂಬ ಜನ ಹೇಳ್ತಾರೆ, ಹುಟ್ಟಿದಾಗ್ಲಿಂದ ಈ ಪೂಜೆಗಳು ಮಾಡಿ ಮಾಡಿ ಒದ್ದಾಡ್ತಾ ಇದ್ದೀವಿ, ನಮ್ಮ ಕಷ್ಟಕ್ಕೆ ದೇವರು ಬರಲೇ ಇಲ್ಲ, ದೇವರು ಇದ್ದಾರೋ ಇಲ್ವೋ? ಅದಕ್ಕೆ ಹೇಳ್ತಾರೆ ಋತಂ ಮಹತ್, ಅವ ಇದ್ದಾನೆ ಇದ್ದಾನೆ ಇದ್ದಾನೆ. ದೊಡ್ಡ ಮಂತ್ರ ಏನಿದು, ದೇವ ಇದ್ದಾನೆ ಎಂಬುದೇ ದೊಡ್ಡ ಮಂತ್ರ. ಅವನೊಬ್ಬನ ಇದ್ದಾನೆ ಎಂಬ ಎಚ್ಚರವೇ ಸರಿಯಾಗಿ ಮೂಡಿರಲ್ಲ, ಇದ್ರೆ ತಗೊಳ್ಳಿ ಅಂತ ಪೂಜೆ ಮಾಡ್ತಾ ಇರ್ತೇವೆ, ಏನು ನಮ್ಮ ಭಕ್ತಿ ಅಂತ ಕೇಳುತ್ತಾರೆ. ಹಾಗಾದರೆ ದೇವನೊಬ್ಬ ಇದ್ದಾನೆ ಎಂಬ ಎಚ್ಚರ ಗಟ್ಟಿಯಾಗಿ ಮೂಡಬೇಕಾದ್ರೆ ಏನು ಮಾಡಬೇಕು ಅಲ್ವಾ ದೊಡ್ಡ ಪ್ರಶ್ನೆ ಅದು. ಆ ಪ್ರಶ್ನೆ ಬಂದರೆ ನಮ್ಮ ಮನಸ್ಸು ಅದೊಂದು ಕ್ಯಾಸೆಟ್ ಥರ, ಟೇಪ್ ರೆಕಾರ್ಡರಲ್ಲಿ, ಹಳೆ ಇವಾಗ ಟೈಪ್ ರೆಕಾರ್ಡರ್ ಯಾರು ಬಳಸ್ತಾ ಇಲ್ಲ ಅಂತ ಕಾಣಿಸುತ್ತೆ, ಎಲ್ಲ ಸಿ ಡಿಗಳು ಬಂದ್ಬಿಟ್ಟಿವೆ. ಸರಿ, ನಿಮ್ಮ ಭಾಷೆಯಲ್ಲಿ ಸಿ ಡಿಗೆ ಬರೋಣ. ಆ ಸಿ ಡಿಯಲ್ಲಿ ರೀರೈಟಬಲ್ ಸಿ ಡಿ ಅಂತಿರುತ್ತೆ, ಅಂದರೆ ಆ ಸಿ ಡಿಯಲ್ಲಿ ಇದನ್ನು ತೆಗೆದು ಮತ್ತು ಪ್ಲೇ ಹಾಕ್ಬೋದು. ಹಳೆ ಸಿ ಡಿ, ಆ ಸಿ ಡಿಯಲ್ಲಿ ಹಳೆ ಹಾಡೇ ಬರ್ತಾ ಇದೆ, ನಿಮಗೆ ಕೇಳಿ ಕೇಳಿ ಸಾಕಾಗಿದೆ. ಅದಕ್ಕೇನು ಮಾಡ್ತೀರಾ, ಆ ಕ್ಯಾಸೆಟ್ ರೆಕಾರ್ಡರಲ್ಲಾದರೆ, ಟೇಪ್ ರೆಕಾರ್ಡರಲ್ಲಾದರೆ ಏನೋ ಒಂದು ಫೆಸಿಲಿಟಿ ಇರ್ತಾ ಇತ್ತು. ಏನ್ ಮಾಡ್ತಾ ಇದ್ರು, ಆ ಕ್ಯಾಸೆಟ್ ಇರುತ್ತಲ್ಲ, ಹಳೆ ಹಾಡಿರುತ್ತಲ್ಲ, ಅದಿದ್ದಾಗ ಎರೇಸಿಂಗ್ ಬಟನ್ ಅಂತ ಇರ್ತಾ ಇತ್ತು, ಎರೇಸರ್ ಬಟನ್ ಅಂತ, ಅದು ಪ್ರೆಸ್ ಮಾಡಿದ ಕೂಡಲೇ ಆ ಹಾಡೆಲ್ಲ ತೆಗೆದು ಬಿಡ್ತಾ ಇತ್ತು. ನಂತರ ಮತ್ತು ಹೊಸದು ಹಾಡಿದ್ರೆ ಎಷ್ಟು ಸಲ ಹಾಕಿದ್ರು ಆ ಕ್ಯಾಸೆಟ್ ಅಲ್ಲಿ ಹೊಸ ಹಾಡೇ ಬರುತ್ತೆ, ಹಳೆ ಹಾಡು ಬರೋದೇ ಇಲ್ಲ. ನಮ್ಮ ಮನಸ್ಸು ದೊಡ್ಡ ಕ್ಯಾಸೆಟ್, ಈ ಶರೀರ ರೆಕಾರ್ಡರ್, ಈ ಮನಸ್ಸಲ್ಲಿ ಹಳೇ ಹಾಡು ಕೂತಿದೆ. ಏನಂತ, ದೇವರು ಇದ್ದಾರೋ ಇಲ್ವೋ, ಇದ್ದಾರೋ ಇಲ್ವೋ, ಇದ್ದಾರೋ ಇಲ್ವೋ ಅಂತ ಹಳೇ ಹಾಡು ಕೂತಿದೆ. ಏನು ಮಾಡ್ಲಿಕ್ಕೆ ಹೋದ್ರು ಕೂಡ ಅದೇ ಹಾಡೆ. ಯಾರಾದರೂ ಗಟ್ಟಿಯಾಗಿ ಕೇಳಿ ಇದ್ದಾನಾ ಅಂದ್ರೆ ಒಳಗೆ ಸಂಶಯ, ಸಂಶಯ ಭೂತದಂತೆ ಇರುತ್ತೆ. ಅದು ಹೋಗಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ಎರೇಸಿಂಗ್ ಬಟನ್ ಹಾಕಿಬಿಡಿ, ಪ್ರೆಸ್ ಮಾಡಿಬಿಡಿ. ಯಾವುದದು ಅಂದ್ರೆ ದೇವರನ್ನ ಸದಾ, ಇವನನ್ನ ಋತ ಋತ ನಾಲಿಗೆಯಿಂದ, ಇವ ಸತ್ಯ 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 ಆ ಚಿಂತನೆ ಮಾಡ್ತಾ ಬಂದ್ರೆ, ಆ ಚಿಂತನೆ ಮಾಡಿದಾಗ ಆ ಚಿಂತನೆಯಿಂದ ಭಗವದ್ ರೂಪಗಳು ಹೊರಡುತ್ತೆ. ಹೊರಟು ನಮ್ಮ ಮನಸ್ಸಿನಲ್ಲಿ ಹಳೆ ಹಾಡಿದೆಯಲ್ಲ ಅದನ್ನ ಕತ್ತರಿಸಿ ಕತ್ತರಿಸಿ ಹಾಕ್ತಾ 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 ಬಂದು, ಇದು ಬರೀ ಕತ್ತರಿಸೋದಲ್ಲ, ಒಂದೇ ಬಟನ್ ಯಾವುದು ಅದರಲ್ಲಿ ಎರೇಸಿಂಗ್ ಬಟನ್ ಇದೆ, ಮತ್ತ ಇನ್ನೊಂದು ರೆಕಾರ್ಡಿಂಗ್ ಬಟನ್ ಪ್ರೆಸ್ ಮಾಡಿದ್ರೆ ಹೊಸ ಹಾಡು ರೆಕಾರ್ಡ್ ಆಗುತ್ತೆ. ಇಲ್ಲಿ ಹಾಗಲ್ಲ, ಒಂದೇ ಬಟನ್ ಹಳೆಯದನ್ನು ಎರೇಸ್ ಮಾಡುತ್ತೆ, ಹೊಸ ಹಾಡನ್ನ ಅದೇ ಹಾಕ್ಬಿಡುತ್ತೆ. ಯಾವುದದು ಅಂದ್ರೆ ದೇವ ಸತ್ಯ ಸತ್ಯ ಅಂತ ಚಿಂತನೆ ಮಾಡುತ್ತಾ ಬಂದರೆ, ಇದ್ದಾನೋ ಇಲ್ವೋ, ಇದ್ದಾನೋ ಇಲ್ವೋ ಅಂತ ಸಂಶಯ ಎಲ್ಲ ಹಳೆ ಹಾಡು ಹೋಗಿ ಇದ್ದಾನೆ 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 ದೃಢವಾದ ನಿಶ್ಚಯ ಬರ್ತಾ ಬರುತ್ತೆ. ಆವಾಗ ಎಲ್ಲಿ ಹೋದ್ರೂ ಕೂಡ ಹಳೆ ಹಾಡು ಜಾಡೇ ಇರಲ್ಲ, ಇದ್ದಾನೆ ಅಂತ ನಮ್ಮ ಪಕ್ಕದಲ್ಲೇ ವಿ ವಿಲ್ ಫೀಲ್ ದಿ ಎಕ್ಸಿಸ್ಟೆನ್ಸ್ ಆಫ್ ಗಾಡ್. ಆ ಭಗವಂತ ಒಬ್ಬ ನಮ್ಮ ಸುತ್ತು ಇದ್ದಾನೆ ಎಂಬ ಎಚ್ಚರ ಮೂಡ್ತಾ ಬರುತ್ತೆ. ಅದಕ್ಕೆ ಬೇಕಾಗಿರತಕ್ಕಂಥ ದೊಡ್ಡ ಸೀಕ್ರೆಟ್ ಅನ್ನ ಹೇಳಿಕೊಡ್ತಾ ಇದ್ದಾರೆ. ಏನು? ಋತಂ ಮಹತ್. ಹೌದಾ, ಇವಷ್ಟು ಎಲ್ಲ ಕಡೆ ಇದ್ದಾನ? ನಮಗೆ ದೇವರು ಕಷ್ಟ ಬಂದಾಗ ರಕ್ಷಣೆ ಮಾಡಬೇಕು, ದೇವರನ್ನ ಕೇಳ್ಕೊಪ್ಪ, ದೇವರು ಬಂದು ರಕ್ಷಣೆ ಮಾಡ್ತಾರೆ, ಇದೇ ತಾನೇ ಹೇಳೋದು ಕಷ್ಟ ಬಂದಾಗ? ಹೌದಾ, ನನ್ನ ಕಷ್ಟಕ್ಕೆ ದೇವರು ಬಂದು ರಕ್ಷಣೆ ಮಾಡುತ್ತಾನೆ. ಅಯ್ಯೋ, ಬರ್ಲಿಕ್ಕೆ ತುಂಬ ಟೈಮ್ ಆಗುತ್ತೇನೋ, ಬರ್ತಾನೋ ಇಲ್ವೋ, ಎಲ್ಲಿದ್ದಾನೋ ಏನೋ, ವೈಕುಂಠದಿಂದ ಬರಬೇಕಲ್ಲ, ತುಂಬ ಟೈಮ್ ಹಿಡಿಯುತ್ತೇನೋ ಅಲ್ವಾ, ಟ್ರಾಫಿಕ್ ಜಾಮ್ ಆದರೆ ಗತಿಯೇನು? ಅವಾಗಂದ್ರು ದೇವರು ನಿನ್ನ ಕಾಯಲಿಕ್ಕೆ ಬರಬೇಕಾದ ಅವಶ್ಯಕತೆ ಇಲ್ಲ ಅಂದ್ರು. ಯಾರಿಗೆ ಒಬ್ಬರನ್ನ ಕಾಯಲಿಕ್ಕೆ ಬರೋದು ಅಂದ್ರೆ, ಯಾರಾದರೆ ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ಇರ್ಲಿಕ್ಕೆ ಆಗಲ್ಲವೋ ಅಂಥವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬರಬೇಕು. ಇವನು ಹಾಗಲ್ಲ, ಎಲ್ಲಾ ಕಡೆ ಅವನೇ ಇದ್ದಾನೆ. ಸವಿಶ್ವಕಾಯ ಪುರುಹೂತ ಈಶಃ ಸತ್ಯಂ ಪರಂಜ್ಯೋತಿ ಅಜಃ ಪುರಾಣ ಹೇಳ್ತಾ ಇದ್ದಾರೆ. ಒಂದೊಂದು ಒಂದೊಂದು ನಮ್ಮ ಒಳಗೆ ನಾನಾ ಸಂಶಯಗಳೆಂಬ ಪರ್ವತಗಳಿದ್ದರೆ ಅದನ್ನು ಬ್ಲಾಸ್ಟ್ ಮಾಡುವ ಡೈನಮೈಟ್ಸ್ ಒಂದೊಂದು ಕೊಡ್ತಾ ಇದ್ದಾರೆ. ಒಂದು ವೇಳೆ ನಾವು ಪ್ರಯಾಣ ಮಾಡ್ತಾ ಇದ್ದೇವೆ ಅಂದುಕೊಳ್ಳಿ, ಆ ಹಾದಿ ಒಂದು ಕಡೆ ಬಂದು ಕೂಡಲೇ ಬ್ಲಾಕ್ ಆಯಿತು, ಸುತ್ತು ಪರ್ವತಗಳೇ ಇವೆ, ದೊಡ್ಡ ಪರ್ವತಗಳು, ಹಾದಿಯೇ ಕಾಣತಾ ಇಲ್ಲ, ಎಲ್ಲಿಗೆ ಹೋಗಬೇಕು? ಒಬ್ಬರು ಹೇಳಿದರು, ಈ ಪರ್ವತವನ್ನು ದಾಟಿಕೊಂಡು ದಾಟಿದರೆ ಹಾದಿ ಕಾಣುತ್ತೆ. ಏನಿನ್ನ, ಸುತ್ತು ಪರ್ವತಗಳಿವೆ, ಎಷ್ಟು ದೊಡ್ಡದು ಹಿಮಾಲಯ ಪರ್ವತದಷ್ಟು ಕೂತ್ಕೊಂಡಿದೆ, ಇದನ್ನು ಏರ್ಬೇಕಾದ್ರೆ ಪ್ರಾಣ ಹೋಗುತ್ತೆ, ಮತ್ತೆ ಆಚೆ ಹಾದಿ ನನಗಿಲ್ಲ ಅಂತ ಮನುಷ್ಯ ತುಂಬ ದುಃಖ ಪಡುವಾಗ ಯಾರಾದರೊಬ್ಬರು ಬಂದು, ಯಾಕೆ ಚಿಂತೆ ಮಾಡ್ತೀಯ, ಈ ಸುತ್ತು ಪರ್ವತಗಳಿವೆ ಅಲ್ಲ, ಇದು ಹೋಗಿಬಿಟ್ರೆ ನಿಂಗೆ ಹಾದಿ ಬರುತ್ತಾ? ಬರುತ್ತೆ. ಹಾಗಾದರೆ ನನ್ನ ಹತ್ರ ಡೈನಮೈಟ್ಸ್ ಇವೆ, ಒಳ್ಳೆ ಒಳ್ಳೆ ಡೈನಮೈಟ್ಸ್ ಇವೆ, ಇದನ್ನು ಇಟ್ಟು ಬ್ಲಾಸ್ಟ್ ಮಾಡಿಬಿಡ್ತೇನೆ, ಆಗತ್ತಾ? ಓ, ಆಗ್ಬೋದು ಸ್ವಾಮಿ ಅಂತ ಹೇಳ್ತೀವಲ್ಲ, ಆ ವ್ಯಕ್ತಿ ಏನು ಮಾಡಿದ? ಹಾ, ನಾವೇನು ಮಾಡಿದವು? ರಿಕ್ವೆಸ್ಟ್ ಮಾಡಬೇಕು. ಹೌದ್ ತಾನೆ, ನಮ್ಮ ಹತ್ರ ಏನೂ ಇಲ್ಲದಿದ್ರು ಅವನ ಹತ್ರ ಎಲ್ಲ ಇದ್ರೂ ಕೂಡ ರಿಕ್ವೆಸ್ಟ್ ಮಾಡುತ್ತಿದೆ ಮಾಡ್ತಾನ? ಇಲ್ಲ, ಅವನ ಪಾಡಿಗೆ ಅವನಿರ್ತಾನೆ. ರಿಕ್ವೆಸ್ಟ್ ಮಾಡಿದವು, ಮಾಡಿದ ಕೂಡಲೇ ಎಲ್ಲ ಪರ್ವತಗಳ ಹತ್ರ ಬಂದ, ಒಂದೊಂದು ಡೈನಮೈಟ್ ಇಟ್ಟ, ದೊಡ್ಡದು ನಮ್ಗೆ ಗೊತ್ತಿಲ್ಲ ಆ ಸೈಜ್ ಎಷ್ಟಿರುತ್ತೋ, ಒಂದು ಸಲ ಬ್ಲಾಸ್ಟ್ ಮಾಡಿಬಿಟ್ಟ, ಎಲ್ಲ ಪರ್ವತಗಳು ಪುಡಿ ಪುಡಿ ಪುಡಿ. ಪರ್ವತ ಪುಡಿ ಆದರೆ ನೆನಪು ಹೇಗಿರುತ್ತೆ ಅಂದರೆ, ಪರ್ವತ ಇತ್ತ ಅಂತ ಸಂಶಯ ಬರಬೇಕಲ್ಲಿ. ರಾಮ ಜನ್ಮಭೂಮಿ ಹಿಂದೆ ಒಂದಿತ್ತು, ಮಾರನೇ ದಿನ ಇತ್ತು, ಮುಂದಿನ ದಿನ ಇತ್ತು, ಮಾರನೇ ದಿನ ಅಲ್ಲಿ ಒಂದು ಮಸೀದಿ ಇತ್ತ ಅಂತ ಸಂಶಯ ಬಂತ ಇಲ್ವೋ ಎಲ್ಲರಿಗೆ? ಆ ಥರ ನೆಲ ಸಮ ಮಾಡಿಬಿಟ್ರು. ಮತ್ತೆ ಪರ್ವತಗಳನ್ನ ವಜ್ರಾಯುಧ ಹಾಕಿ ಹೊಡೆದರೆ ಹಾಗಾಗಿ ಬಿಡುತ್ತೆ. ಇಲ್ಲಿ ಒಂದು ಪರ್ವತ ಇತ್ತು ಅಂದ್ರೆ ನೀವು ನೋಡ್ತೀರಾ? ಯಾರಿಗೆ ಗೊತ್ತಿಲ್ಲ, ಹಾಗಾಗಿ ಬಿಡುತ್ತೆ. ಹಾಗಾದರೆ ಈ ಜೀವ ಪ್ರಯಾಣ ಮಾಡುವಾಗ ಹೃದಯದಲ್ಲಿ ಸುತ್ತು ಪರ್ವತಗಳು, ಯಾವ ಪರ್ವತಗಳು ಅಂದ್ರೆ ಸಂಶಯದ ಪರ್ವತಗಳು, ಹೌದೋ ಅಲ್ವೋ, ಹೌದೋ ಅಲ್ವೋ, ಹೌದೋ ಅಲ್ವೋ ಅಂತ ಪರ್ವತಗಳಿದ್ದು ಅದನ್ನು ದಾಟ್ಲಾರದೆ ಒದ್ದಾಡತಾ ಹಾದಿ ಕಾಣದೇ ಇರುವಾಗ ಹೇಳ್ತಾ ಇದ್ದಾರೆ, ಈ ಡೈನಮೈಟ್ಸ್ ಎಲ್ಲ ಕೊಡ್ತಾ ಇದ್ದೇವೆ, ನೀನು ದೇವರಲ್ಲಿ ರಿಕ್ವೆಸ್ಟ್ ಮಾಡಿದರೆ ದೇವ ಈ ಡೈನಮೈಟ್ಸ್ ಎಲ್ಲ ಇಟ್ಟು ಇದರ ಮೂಲಕ ನಿನ್ನ ಸಂಶಯಗಳು ಪಾಪಗಳೆಂಬ ಪರ್ವತಗಳನ್ನ ಬ್ಲಾಸ್ಟ್ ಮಾಡಿಬಿಡ್ತಾನೆ, ಅವಾಗ ನಿನ್ನ ಹಾದಿ ಕಾಣುತ್ತೆ. ಹೌದಾ? ಆ ಡೈನಮೈಟ್ಸ್ ಯಾವುದು ಅಂದ್ರೆ ಹೇಳ್ತಾ ಇದ್ದಾರೆ, ವಿಶ್ವಕಾಯ ಅದೊಂದು ಡೈನಮೈಟ್, ಪುರುಹೂತ ಈಶಃ ಸತ್ಯಂ ಪರಂಜ್ಯೋತಿ ಅಜಃ ಪುರಾಣ, ಒಂದೊಂದು ಒಂದೊಂದು ಗುಣ ಚಿಂತನೆ ಮಾಡ್ತಾ ಮಾಡ್ತಾ ಬಂದ್ರೆ ಅದ್ಭುತವಾದ ಡೈನಮೈಟ್ ಆಗಿ ಕೆಲಸ ಮಾಡ್ತಾ ಬರುತ್ತೆ. ಅದನ್ನ ಹೇಳ್ತಾರೆ ಸ ವಿಶ್ವಕಾಯ. ಅಲ್ಲಯ್ಯ, ಆ ಸ್ವಾಮಿ ಎಲ್ಲಿಂದೋ ಬರಬೇಕು ಅಂದ್ರೆ ಹೆದರ ಬೇಡ, ಅವನು ಎಲ್ಲ ಕಡೆ ಇದ್ದಾನೆ. ನೀನು ಎಲ್ಲೆಲ್ಲಿ ಹೋಗ್ತೀಯೋ ಅಲ್ಲೆಲ್ಲ ಕಡೆ ಅವ ಇದ್ದೇ ಇದ್ದಾನೆ, ಹೆದರ ಬೇಡ. ನಂತರ ಪುರುಹೂತ, ಪುರುಹೂತ ವೈರಿ ಬಲವನ್, ಪುರುಹೂತ ಅಂತ ಯಾರನ್ನ ಕರೆದ್ರು? ಇಂದ್ರದೇವರಿಗೆ ಪುರುಹೂತ ಅಂತ ಹೆಸರು. ಯಾಕೆ ಇಂದ್ರದೇವರಿಗೆ ಪುರುಹೂತ ಪುರುಹೂತ ಅಂತ ಹೆಸರು? ಪುರುಹೂತ ಅಂದ್ರೆ ದೊಡ್ಡದಾಗಿ ಆಹೂತ ಕರೀತಾರಂತೆ. ಕರೆಯೋದು ಅಂದ್ರೆ ಏನು ಹೇಳ್ತಾರೆ? ದುಷ್ಟ ಅಂತ ಒಂದು ಕೊಡಬೇಕಾದ್ರೆ, ಅಯೋಧ್ಯ ನಗರದಲ್ಲಿ ರಾಮಚಂದ್ರ ಇದ್ದ, ಹೌದ್ ತಾನೆ? ಅಲ್ಲಿ ಹೆಣ್ಮಕ್ಕಳು ಇದ್ರು, ದೊಡ್ಡವರು ಇದ್ರು, ಮಧ್ಯ ವಯಸ್ಸಿನವರು ಇದ್ರು, ಚಿಕ್ಕ ಹುಡುಗರು ಇದ್ರು, ಎಲ್ಲ ಹೆಣ್ಮಕ್ಕಳು. ಇವಾಗ ನೀವೇ ಎಲ್ಲ ಹೆಣ್ಮಕ್ಕಳೆಲ್ಲ ಒಳ್ಳೆ ಗುರುಮಂತ್ರ, ತುಳಸಿ ಪೂಜಾ, ಅಪೋಪದಾನ ಎಲ್ಲ ಮಾಡಿಬಿಡ್ತಾ ಇದ್ದೀರಲ್ಲ, ಮತ್ತೆ ಅಯೋಧ್ಯ ಕಾಲಕ್ಕೆ, ರಾಮಚಂದ್ರನ ಕಾಲಕ್ಕೆ ಹೆಣ್ಮಕ್ಕಳು ಎಷ್ಟು ದೇವರ ಪೂಜಾ ಎಲ್ಲ ಮಾಡ್ತಾ ಇರಬೇಕು, ನೀವೆಲ್ಲ ಮಾಡಿದ ಮೇಲೆ ಕೊನೆಗೆ ಒಂದು ಬೇಡ್ತೀರಾ? ಏನಂತ? ನಾನು ನಮ್ಮವರು ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು, ಹೋಗ್ತಾನೆ ಕೊನೆ ಲಾಸ್ಟ್ ಕಂಡೀಷನ್ ಪೂಜಾ ಮುಗಿದ ಮೇಲೆ. ಇಲ್ಲ, ಪೂಜಾ ಮೊದಲೇ ಸಂಕಲ್ಪ, ನಾವೆಲ್ಲ ಚೆನ್ನಾಗಿರ್ಲಿಕ್ಕೆ ಮಾಡ್ತೀವಿ ಅಂತ ಮೊದಲೇ ಸಂಕಲ್ಪ, ಅಥವಾ ಪೂಜಾ ಮುಗಿದ ಮೇಲೆ ಮತ್ತು ಒಗ್ಗರಣೆ. ಸ್ವಲ್ಪ ನೋಡ್ರಿ, ಅಲ್ಲಿ ಅಯೋಧ್ಯ ನಗರದಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಗಂಡಸರು ಕೂಡ ತಾವು ಮಾಡುವ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಿ ಬೇಡೋದೇನಯ್ಯ ಅಂದ್ರೆ ಬೆಳಿಗ್ಗೆ ರಾತ್ರಿ ದಿನಾಗ್ಲೂ ಮಾಡಿದ್ದೇನಯ್ಯ, ನಮ್ಮ ರಾಮಚಂದ್ರ ಚೆನ್ನಾಗಿದ್ರೆ ಸಾಕು. ಆ ರೀತಿಯಾಗಿ ಎಲ್ಲರ ಮನಸ್ಸಲ್ಲಿ ಸ್ಥಾನ ಪಡೆದು ಎಲ್ಲರೂ ಕೂಗಿ ಕರೀತಾ ಇದ್ರು, ರಾಮ 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 ಬೇಕು ಅಂತ. ಹಾ, ಅರ್ಥ ಆಯ್ತಾ? ಆ ಅಂಥ ಸ್ಥಾನದಲ್ಲಿ ರಾಮನ ಅನುಗ್ರಹದಿಂದ ನಿಂತವರೇ ಇಂದ್ರದೇವರು, ಇಡೀ ಜಗತ್ತಿಗೆ ಒಳ್ಳೆದು ಮಾಡಲಿಕ್ಕೆ ನಿಂತವರೇ ಇಂದ್ರದೇವರು, ಅವರೇ ಜಯತೀರ್ಥರು, ಹೌದ್ ತಾನೆ? ಅಂಥ ಇಂದ್ರದೇವರನ್ನ ಎಲ್ಲ ದೇವತೆಗಳು ಋಷಿ ಮುನಿಗಳು ಕರೀತಾರಂತೆ, ನೀವು ಬರಬೇಕು, ನಮ್ಮ ಎಲ್ಲ ಕಾರ್ಯ ನಡೆಸಿಕೊಡಬೇಕು ಅಂತ. ಪುರು ಚೆನ್ನಾಗಿ, ಹೂತ ಆಹೂತ ಚೆನ್ನಾಗಿ ಕರೀತಾರೆ, ಬನ್ನಿ ಬನ್ನಿ ಅಂತ ಆದರದಿಂದ ಕರೀತಾರಂತೆ. ಆ ಇಂದ್ರದೇವರೊಳಗೆ ನಿಂತ ಭಗವಂತನ ರೂಪದ ಹೆಸರು ಪುರುಹೂತ ಅಂದ್ರೆ ಎಲ್ಲ ಜೀವರಾಶಿಗಳು ಕೂಗಿ ಕರೆಯೋದು ರಾಮಚಂದ್ರನನ್ನ, ನೀ ಬಾರಯ್ಯ, ನೀನು ಚೆನ್ನಾಗಿದ್ರೆ ಸಾಕು. ಅಲ್ಲ, ರಾಮಚಂದ್ರ ಚೆನ್ನಾಗಿರಬೇಕು ಅಂತ ಕೇಳಿದ್ದೀರಾ, ನೀವೆಲ್ಲ ಚೆನ್ನಾಗಿರಬೇಕು ಅಂತ ಕೇಳಿಕೊಂಡಿಲ್ಲಲ್ಲ, ಅದ್ಯಾಕೆ ಕೇಳ್ತಾ ಇಲ್ಲ? ಅವರಂದ್ರು ರಾಮ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದೇ ಇರ್ತೇವಲ್ಲ. ರಾಮ ಯಾರು? ರಾಮ ನಾವೆಲ್ಲ ಚೆನ್ನಾಗಿರಬೇಕು ಅಂತ ಹಗಲು ರಾತ್ರಿ ಶ್ರಮ ಪಡುವ ವ್ಯಕ್ತಿ ರಾಮ. ಅವನು ಚೆನ್ನಾಗಿದ್ರೆ ನಾವು ಚೆನ್ನಾಗೇ ಇರ್ತೇವೆ, ಆದ್ದರಿಂದ ಪ್ರತ್ಯೇಕ ನಮಗಾಗಿ ನಾವು ಕೇಳಿಕೊಳ್ಳಲ್ಲ. ಆ ರೀತಿಯಲ್ಲಿ ಭಗವಂತನನ್ನ ಪುರುಹೂತ, ಹೇ ಸ್ವಾಮಿ ನೀ ನನಗೆ ಬೇಕು ಅಂತ ಕೇಳುವವ. ಅದಕ್ಕೆ ಹೇಳ್ತಾ ಇದ್ದಾರೆ ಈಶಃ, ಇನ್ನೊಂದು ದೇವರ ಚಿಂತನೆ ಕೊಡ್ತಾರೆ. ಇವ ಎಲ್ಲ ಅಲ್ಲ, ಇವನು ಎಲ್ಲ ಕಡೆ ಇದ್ದಾನೆ, ಇವನೆಲ್ಲರಿಗೂ ಬೇಕು, ಚೆನ್ನಾಗಿದೆ, ಕೆಪಾಸಿಟಿ ಇದೆಯಾ? ನಮಗೇನೋ ಕೆಲಸ ಆಗಬೇಕಾಗಿದೆ, ಕೆಲಸ ಆಗ್ಲಿಕ್ಕೆ ಕರೆದುವು. ಏ ನೀವು ಕರೆದುಕೊಳ್ಳೇ ಓಡಿ ಬರ್ತೇನೆ, ಪಕ್ಕದಲ್ಲೇ ಇರ್ತಾರೆ, ಎಲ್ಲ ಇದೆ, ಒಳ್ಳೆಯವರು ಹೌದು, ಎಲ್ಲರೂ ಅವರನ್ನು ಕರೀತಾರೆ, ಎಲ್ಲ ಕೆಲಸಗಳು ಕರೀತಾರೆ. ಅವರು ಕೆಲಸ ಮಾಡಲಿಕ್ಕೆ ಆಗಲ್ಲ, ಏನು ಉಪಯೋಗ? ಶಕ್ತಿ ಇದೆಯಾ ಅವನಿಗೆ? ಈಶಃ, ಅವನಿಗೆ ಎಲ್ಲದರಲ್ಲೂ ಕೂಡ ತಾಕತ್ತು ತುಂಬ ಇದೆ. ಅವನು ಬಿಟ್ಟರೆ ಯಾರಿಗೂ ತಾಕತ್ತಿಲ್ಲ. ಏಕಏವ ಮಹಾಶಕ್ತಿ ಕುರುತೆ ಸರ್ವ, ಅವ ಇದ್ದಾನೆ. ಅವಾಗ ಕಡಿದ್ರು, ಹೌದಾ, ಇವ ಎಲ್ಲ ಕಡೆ ಇರ್ತಾನೆ, ಎಲ್ಲರಿಗೆ ಬೇಕಾದವ, ಅಷ್ಟೇ ಅಲ್ಲ ಮಾಡಲಿಕ್ಕೆ ಶಕ್ತಿ ಇದೆ, ಚೆನ್ನಾಗಿದೆ. ಇವತ್ತಿದ್ದು ನಾಳೆ ಹೋಗಿಬಿಟ್ರೆ ನಮ್ ಗತಿ, ಇವತ್ತಿರ್ತಾನೆ ನಾಳೆ ಇಲ್ಲದಿದ್ರೆ ನಾಳಿಂದ ಇನ್ಯಾರನ್ನ ಹುಡುಕ್ಬೇಕು. ನಮ್ಮಲ್ಲಿ ಅಷ್ಟೇ ಅಲ್ವಾ, ಇವತ್ತು ಯಾರು ನಮಗೆ ಅಂತ ನಿಂತಿರ್ತಾರೆ, ಅವರೇ ರಿವರ್ಸ್ ಆದ್ರೆ ಯಾರನ್ನ ಹುಡುಕ್ಬೇಕು ಅಂತ ಹೊಡುತ್ತಾ ಇರ್ತೀವಿ. ಮತ್ತೆ ಇವನು ಇದಕ್ಕೆ ಹೇಳಿದ್ರು, ಸತ್ಯಂ, ಇವ ಯಾವಾಗ್ಲೂ ಇರುವಂಥವ, ಎಂದು ಇವನಿಗೆ ನಾಶ ಇಲ್ಲ, ನಿಮಗಾಗಿ ಸದಾ ಇರ್ತಾನೆ, ನಿಮ್ ಜೊತೆಗೆ ಇರ್ತಾನೆ. ಅಲ್ಲ, ಎಷ್ಟು ಕಾಲ ಇರ್ತಾನೆ ಅಂತ ಹೇಳ್ತಾರೆ, ಯಾವ ನೀನೆಷ್ಟು ಕಾಲ ಇರ್ತೀಯೋ ಅಷ್ಟು ಕಾಲ ಇರ್ತಾನಪ್ಪ, ನಾನೆಷ್ಟು ಕಾಲ ಇರ್ತೇನೆ ಅವನೆಷ್ಟು ಕಾಲ ಇರ್ತಾನೋ ಅಷ್ಟು ಕಾಲ ನೀನೇ ಇರ್ತೀಯ. ಅಂದ್ರೆ ಯಾವಾಗ್ಲೂ ಜೀವನಿಗೆ ಅಂತ್ಯ ಇಲ್ಲ, ಸಾವಿಲ್ಲ, ದೇವರಿಗೂ ಸಾವಿಲ್ಲ, ಜೊತೆಗೆ ಸದಾ ಇರುವ ಸ್ನೇಹಿತ. ಅವಾಗ ಒಳ್ಳೆ ಬಂತಲ್ಲ, ಇವ ಎಲ್ಲ ಕಡೆ ಇರ್ತಾನೆ, ಎಲ್ಲರಿಗೂ ಬೇಕಾದವ, ಒಳ್ಳೆ ನನ್ನೊಳಗಿದ್ದಾನೆ, ಶಕ್ತನಾಗಿದ್ದಾನೆ, ಯಾವಾಗೂ ಇರ್ತಾನೆ ಅಂತ ಗೊತ್ತಾಯಿತು. ಆದರೆ ಮತ್ತು ಡೌಟ್ ಬಂತು, ಇವನು ಎಲ್ಲರಿಗೂ ಬೇಕಾದವ, ಎಲ್ಲ ಕಡೆ ಇರ್ತಾನೆ, ಕರೆದುಕೊಳ್ಳೇ ಬರ್ತಾನೆ, ಒಳ್ಳೆ ಸಾಮರ್ಥ್ಯ ಇದೆ, ಆದರೆ ಇವನಿಗೆ ಒಳ್ಳೆ ತಿಳುವಳಿಕೆ ಇದೆಯೋ ಇಲ್ವೋ, ನಾಲೆಡ್ಜ್ ಇದೆಯೋ ಇಲ್ವೋ. ಕೆಲವರಿರ್ತಾರೆ ಒಳ್ಳೆ ಹೆಲ್ಪ್ ಮಾಡ್ಲಿಕ್ಕೆ ಬರ್ತಾರೆ, ಎಲ್ಲ ಇರುತ್ತೆ, ಬುದ್ಧಿ ಓಡೋದೇ ಇಲ್ಲ, ನಾವು ಹೇಳಿ ಹೇಳಿ ಮಾಡಿಸ್ಬೇಕು. ಕರೆದುಕೊಳ್ಳೇ ಬರ್ತಾರೆ, ಪಕ್ಕದಲ್ಲೇ ಇರ್ತಾರೆ, ಫೋನ್ ತೆಗೆದುಕೊಳ್ಳೇ ಬರ್ತಾರೆ, ಹೌದಾ, ಎಲ್ಲರಿಗೂ ಬೇಕಾದವರೇ ಆಗಿರ್ತಾರೆ, ನಮ್ಮ ಸುತ್ತೇ ಇರ್ತಾರೆ, ಕೆಲಸ ಮಾಡುವ ತಾಕತ್ತಿದೆ, ಯಾವಾಗೂ ನಮ್ಮ ಜೊತೆಗೆ ಇರ್ತಾರೆ, ಎಲ್ಲ ಕನ್ಫರ್ಮ್ ಆಗಿದೆ. ಆದರೆ ಬುದ್ಧಿ, ನಾವು ಹೇಳಿ ಹೇಳಿ ಮಾಡಿಸೋಕ್ಕಿಂತ ನಾವೇ ಮಾಡೋದು ಉತ್ತಮ ಅಂತ ಅನಿಸ್ತಾ ಇರುತ್ತೆ, ಹೌದಾ. ಹಾಗೆ ಇವನಿಗೆ ನಮ್ಮ ಬಗ್ಗೆ ಪರಿಚಯ ಇದೆಯೋ ಇಲ್ವೋ, ಅವನ ಬಗ್ಗೆ ಅವನಿಗೆ ಗೊತ್ತಿದೆಯೋ ಇಲ್ವೋ. ಅಂದರೆ ಪರಂಜ್ಯೋತಿಹಿ, ಇವ ಎಲ್ಲ ತಿಳ್ಕೊಂಡಿದ್ದಾನೆ, ಅವನ ಕುರಿತು ಅವನಿಗೆ ಚೆನ್ನಾಗಿ ಗೊತ್ತು, ನಮ್ಮ ಕುರಿತು ಚೆನ್ನಾಗಿ ಗೊತ್ತು. ಅಂದರೆ ಬಾಯಿಗೆ ಪ್ಲಾಸ್ಟರ್ ಹಾಕ್ತಾ ಇದ್ದಾರೆ, ದೇವರ ಮುಂದೆ ಬಂದು ಅದು ಬೇಕು ಇದು ಬೇಕು ಅಂತ ಲಿಸ್ಟ್ ತೆಗಿಬೇಡಿ, ನಿಮಗೇನು ಬೇಕೋ ಅವನಿಗೆ ಮೊದಲೇ ಗೊತ್ತು. ಹಾಗಾದರೆ ದೇವರನ್ನ ಏನಂತ ಕೇಳಬೇಕು, ಸ್ವಾಮಿ ನನಗೇನು ಕೊಡಬೇಕೋ ನಿನಗೆಲ್ಲ ಗೊತ್ತಯ್ಯ, ಎಲ್ಲ ಗೊತ್ತಯ್ಯ, ಮತ್ತ್ಯಾಕೆ ಬಂದೀಯ ಅಂದರೆ ಜ್ಞಾನಿಗಳು ಹೇಳಿಕೊಡ್ತಾರೆ ಚಿಕ್ಕ ಮಕ್ಕಳಿಗೆ, ತಾಯಿ ಹೀಗೆ ಕೇಳು ಹೀಗೆ ಕೇಳು ಅಂತ ಕೇಳ್ತಾರೆ. ಅಪ್ಪನ ಹತ್ರ ಹೋದಾಗ ಅವನಿಗೆ ಏನೋ ಕೇಳಲಿಕ್ಕೆ ಹೋಗ್ತಾನೆ, ಹಿಂದೆ ಪ್ರಾಂಪ್ಟ್ ಮಾಡ್ತಾ ಇರ್ತಾರೆ ಹೀಗೆ ಕೇಳು ಕೇಳು ಅಂತ, ಆ ಥರ ಹೇಳಿಕೊಡ್ತಾ ಇದ್ದಾರೆ. ದೇವರನ್ನೇನು ಕೇಳಬೇಕು, ಅಯ್ಯ ನಿನಗೆಲ್ಲ ಗೊತ್ತು ನನಗೇನು ಕೊಡಬೇಕು, ಮತ್ತ್ಯಾಕೆ ಬಂದೀಯ, ಏನು ಬೇಕು ನಿನಗೆ? ಏನೂ ಇಲ್ಲ, ಈ ಮನಸ್ಸಲ್ಲಿ ನಿನ್ನ ಏನೋ ಕೇಳಬೇಕು ಕೇಳಬೇಕು ಅಂತ ಒಂದೇ ಕಾಟ ಮನಸ್ಸಲ್ಲಿ, ಅದು ಬಿಡಿಸು ಹರಿಯೇ. ನಿನಗೆಲ್ಲ ಗೊತ್ತು, ನನಗೇನು ಕೊಡಬೇಕು ಗೊತ್ತು, ಕೊಡೋದು ನೀನೇ, ಒಳ್ಳೆದಕ್ಕೆ ಕೊಡ್ತೀಯ ಅಂತ ಗೊತ್ತು, ಆದರೂ ಈ ಮನಸ್ಸಿನ ಕಾಟ ತಡಿಲಾರದೆ ಬಂದೆ ಹರಿಯೇ, ಏನೋ ಕೇಳಬೇಕು ಅಂತ. ಏನೋ ಕೇಳಿದರೆ ನನಗೆ ಗೊತ್ತಿಲ್ಲ ಅಂತ ಆಗುತ್ತಲ್ಲ, ಅದರಿಂದ ಏನು ಬೇಕು ನಿನಗೆ? ಈ ಮನಸ್ಸಿನ ಕಾಟ ತೆಗಿ ಹರಿಯೇ, ಈ ಮನಸ್ಸು ಎಂದೂ ನಿನ್ನ ಬೇಡಬಾರದು, ನಿನಗೆಲ್ಲ ಗೊತ್ತು, ನೀನು ನನ್ನ ವಾಂಬ ಎಚ್ಚರ ಕೊಡು ಹರಿಯೇ ಅಂದ್ರು. ಅವಾಗ ಆ ಎಚ್ಚರ ನಿಜವಾಗಿ ನಿಂಗೆ ಬರಬೇಕಾ ಅಂತ ದೇವ ಕೇಳಿದ. ಹೌದು ಸ್ವಾಮಿ, ನೀನೆಲ್ಲ ಕೊಡ್ತೀಯ, ನಿನ್ನನ್ನು ಏನೂ ಕೇಳಬಾರದು. ಆಗ ಆಗ್ಬೇಕಾದ್ರೆ ನನ್ನ ಮನಸ್ಸಿನಲ್ಲಿ ಕಾಮನೆಗಳೆಲ್ಲ ಹೋಗಬೇಕಾದ್ರೆ ಏನು ಮಾಡಲಿ? ಅವ ದೇವ ಅಂದ, ನನ್ನ ಪರಂಜ್ಯೋತಿ ಪರಂಜ್ಯೋತಿ ಅಂತ ನನ್ನ ಸ್ಮರಣೆ ಮಾಡು, ನಿನ್ನಲ್ಲಿ ಕಾಮನೆಗಳೆಲ್ಲ ಸುಟ್ಟೋಗುತ್ತೆ, ದೇವರಿಗೆ ಎಲ್ಲ ಗೊತ್ತು 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 ಎಂಬುದು ನಿನ್ನಲ್ಲಿ ಪುಟಿದದ್ದು ಬರುತ್ತೆ, ಅದು ಬರಲಿಕ್ಕೆ ಇದು ಬೇಕಾದ ಒಳ್ಳೆ ಟ್ಯಾಬ್ಲೆಟ್ ಯಾವುದು? ಪರಂಜ್ಯೋತಿಹಿ. ಇನ್ನ ಹೇಳ್ತಾರೆ, ಮತ್ತು ಎಲ್ಲ ಚೆನ್ನಾಗಾಯಿತು, ಅವನಿಗೆಲ್ಲ ಗೊತ್ತು, ಎಲ್ಲ ಆಯಿತು, ನನಗೆ ಹುಟ್ಟಿದೆ ಹಿಂದಿನ ಜನ್ಮದಲ್ಲಿ ನಾನೇನಾಗಿನೋ ಗೊತ್ತಿಲ್ಲ, ಅಲ್ಲೂ ದುಃಖಗಳು ಪಟ್ಟಿದ್ದೆ, ಎಲ್ಲ ಪಟ್ಟಿದ್ದೆ, ಮತ್ತು ತಾಯಿ ಗರ್ಭಕ್ಕೆ ಬಂದೆ. ಈ ತಾಯಿ ಗರ್ಭಕ್ಕೆ ಬಂದಾಗ ಹಿಂದಿನದ್ದೆಲ್ಲ ಮರ್ತೋಯಿತು. ಆ ತಾಯಿ ಗರ್ಭದಲ್ಲಿ ತುಂಬಾ ಕಷ್ಟಪಟ್ಟೆ, ಹೊರಗೆ ಬಂದೆ, ಎಲ್ಲ ಮರ್ತೋಯಿತು. ಈ ಹುಟ್ಟು ಏನು ಮಾಡುತ್ತೆ ಅಂದರೆ ಹಿಂದಿನದ್ದೆಲ್ಲ ಮರೆಸಿಬಿಡುತ್ತೆ. ಒಂದು ವೇಳೆ ನಮಗೆ ಈ ಬರಲಿಕ್ಕೆ ಮೊದಲು ನಾವು ವಿಸಿಟ್ ಮಾಡಿರ್ತೀವಲ್ಲ, ಯಾವುದು ನರಕ, ನರಕಕ್ಕೆ ಹೋಗದೆ ಬಂದವರು ಯಾರಾದರೂ ಇದ್ದೀರಾ? ಇಲ್ಲಲ್ಲ, ಕಂಪಲ್ಸರಿ ವಿಸಿಟ್ ಮಾಡೇ ಇರ್ತೀವಿ, ಅಲ್ಲಿ ಟೇಸ್ಟ್ ನೋಡೇ ಇರ್ತೀವಿ ನಾವು. ಯಾರಿಗೂ ನೆನಪಿಲ್ಲ ನೋಡಿ, ಯಾರಿಗಾದರೂ ಒಂದು ಸಲ ಇಡೀ ಜೀವನ ಆ ನರಕದ ಪಿಕ್ಚರ್, ಅಲ್ಲಿ ನಾವು ಪಟ್ಟ ದುಃಖದ ಪಿಕ್ಚರ್ ಎಲ್ಲ ಕ್ಲೀನ್ ಆಗಿ ನೆನಪಿದ್ರೆ ಪಾಪ ಮಾಡ್ತೀವ? ಅಪ್ಪರಾಣೆ ಮಾಡೋದೇ ಇಲ್ಲ, ಎಲ್ಲ ವ್ಯಾನಿಶ್ ಆಗಿದೆ, ಎಲ್ಲ ಹೊರಟೋಗಿದೆ. ಯಾಕೆ? ಹುಟ್ಟು ಅಂಥದ್ದು. ಏನು ಹೇಳಿದ್ರು ದೇವರ ಕುರಿತು? ಇವನಿಗೆಲ್ಲ ಗೊತ್ತಿದೆ, ಎಲ್ಲ ಗೊತ್ತಿದೆ, ನಿಂದು ಗೊತ್ತಿದೆ, ಎಲ್ಲ ಗೊತ್ತಿದೆ ಅಂತ ಹೇಳಿದ್ರಲ್ಲ. ಅಲ್ಲ, ಈ ದೇವರು ಜಾಸ್ತಿ ಆಯ್ತಾ? ಹತ್ತು ನಿಮಿಷ, ಒಂದೇ ನಿಮಿಷ ಮುಗಿಸಿಬಿಡ್ತೇನೆ. ಈ ದೇವರು ನನ್ನ ಜೊತೆಗೇನೆ ಶರೀರದಲ್ಲಿ ಇರ್ತಾನಲ್ಲ? ಇರ್ತಾನೆ. ಹಿಂದಿನ ಶರೀರದಲ್ಲಿ ಇದ್ನ? ಇದ್ದ. ಬಿಟ್ಟ ಕಾಲಕ್ಕೆ ನನ್ನ ಜೊತೆಗಿದ್ದ. ಇನ್ನೊಂದು ಶರೀರ ಬಂದಾಗ ಇಲ್ಲೂ ಬಂದ. ಅಂದ್ರೆ ನನಗೂ ಮಾತ್ರ ಅಲ್ಲ, ಅವನಿಗೂ ಹುಟ್ಟಿದೆ, ನನ್ನ ಜೊತೆಗೇ ಹುಡ್ತಾ ಬರ್ತಾ ಇದ್ದಾನೆ. ಹಾಗಾದರೆ ಹೇಗೆ ನನಗೆ ನೆನಪೇ ಇರಲ್ಲವೋ ಅವನಿಗೂ ನೆನಪು ಹೋಗಿಬಿಡುತ್ತೆ ಅಂತಾಯಿತು. ಮತ್ತೆ ಅವನ್ ನಂಬಿಕೊಂಡು ನಾನೇನ್ ಮಾಡಲಿ? ಅವಾಗ ಹೇಳಿದ್ರು, ಅಜಹ, ನಿನ್ ಜೊತೆಗೆ ಬರ್ತಾನೆ, ಅವನಿಗೆ ಈ ಹುಟ್ಟಿನ ಎಫೆಕ್ಟೇ ಇಲ್ಲಯ್ಯ, ಅವನಿಗೆ ಹುಟ್ಟೇ ಇಲ್ಲ, ನಿನ್ನ ಜೊತೆಗೆ ಬರ್ತಾನೆ, ಹುಟ್ಟಿಲ್ಲದವ. ಅದಕ್ಕೆ ದಾಸರ ಚೆನ್ನಾಗಿ ಹೇಳ್ತಾರೆ, ಜಾತನಾಗುವ ಜನನ ರಹಿತ, ಹುಟ್ಟಿಲ್ಲದವ ನಿನ್ ಜೊತೆಗೆ ಬರ್ತಾನೆ. ಅಂದ್ರೆ ಅರ್ಥ ಏನು? ಹುಟ್ಟು ನನ್ನ ಜೊತೆಗೆ ಬಂದ ಹುಟ್ಟು ಬಂದ ಆಯ್ತಲ್ಲ, ಅಂದ್ರೆ ಹುಟ್ಟು ಇದೆ ಅಂತ ಯಾರು ಹೇಳಬೇಕು? ಹುಟ್ಟಿನ ಎಫೆಕ್ಟ್ ಯಾರ ಮೇಲೆ ಇದೆಯೋ ಅವ್ರಿಗೆ ಹುಟ್ಟಿದೆ ಅಂತ ಹೇಳಬೇಕು. ನನ್ನ ಜೊತೆಗೆ ಹುಟ್ಟಿ ಬರ್ತಾನೆ, ಹುಟ್ಟಿನ ಎಫೆಕ್ಟೇ ಅವನಿಗಿಲ್ಲ. ನೀನೆಲ್ಲ ಮರಿತೀಯ, ಅವನು ಯಾವುದು ಮರೆಯಲ್ಲ, ಎಲ್ಲ ನೆನಪಿಟ್ಟುಕೊಂಡಿದ್ದಾನೆ. ಅಪ್ಪ ಪರವಾಗಿಲ್ಲ, ಅವನಿಗೆ ನೆನಪಿದೆಯಲ್ಲ, ಇಷ್ಟು ಹೆಲ್ಪ್ ಮಾಡ್ತಾನಲ್ಲ, ಬಹಳ ಸಂತೋಷ ಆಯಿತು. ಮುಂದೆ ಹೇಳ್ತಾ ಇದ್ದಾರೆ, ಹೌದಾ, ನಂದೆಲ್ಲ ತುಂಬ ಹಿಸ್ಟ್ರಿ ಇದೆ, ಎಷ್ಟೋ ಜನ್ಮಗಳದು, ಅದು ಇವನಿಗೆ ಗೊತ್ತಾ? ಅದೆಲ್ಲ ಕರ್ಮಗಳು ತೆಗಿಬೇಕು, ಎಲ್ಲ ತೆಗೆದು ನನ್ನ ಸರಿ ಮಾಡಬೇಕು. ಮತ್ತೆ ಇವ ಅಂದರೆ ನೀನು ಎಷ್ಟು ಹಳಬನೋ, ಎಷ್ಟು ಜನ್ಮಗಳು ಎತ್ತಿ ಬಂದಿದ್ದೀಯೋ, ಪುರಾಣ ನಿನ್ನ ಜೊತೆಗೇ ಬಂದಿದ್ದಾನೆ, ಹೆದರಬೇಡ. ಅಂದರೆ ನಾವು ನಮ್ಮವರು ಅಂತ ಕರೀತೇವೆ. ಈ ನಮ್ಮವರು ಎಂಬ ಶಬ್ದದ ಅರ್ಥ ಬಿಡಿಸಿದರೆ, ಪೋಸ್ಟ್ ಮಾರ್ಟಮ್ ಮಾಡಿದರೆ, ನನ್ನ ಜೊತೆಗೇ ಇದ್ದವರು ಅಂತ ಫಸ್ಟ್ ಬರುತ್ತೆ. ಹುಟ್ಟಿದಾಗಲಿಂದ ನನ್ನ ಜೊತೆಗೇ ಇದ್ದವರು ಅಂತ. ಅಲ್ಲ, ಹುಟ್ಟಿದಾಗಲಿಂದ ನಿನ್ನ ಜೊತೆಗೇ ಇದ್ದವರು ಅಂದರೆ ನನ್ನವರು ಅಂದರೆ ನನ್ನ ದೋಷ ಗುಣ ಎರಡೂ ಕಂಡವರು ಅಂತ ಅರ್ಥ. ನನ್ನವರು ಅಂದರೆ ನನ್ನ ಜೊತೆಗೇ ಇದ್ದವರು, ನನ್ನ ಗುಣದೋಷಗಳನ್ನು ಕಂಡವರು, ಅದು ದೋಷಗಳಿದ್ರೂ ಅಭಿಮಾನ ಪಟ್ಟವರು ಅಂತ. ಇಷ್ಟೆಲ್ಲ ಡೆಫಿನೇಷನ್ ಒಂದರಲ್ಲಿ, ನನ್ನವರು ಹಳೆಯವರು ಅಂತ. ಅದಕ್ಕೆ ಪುರಾಣ ನಮ್ಮ ಜೊತೆಗೇ ಇದ್ದಾನೆ, ಎಷ್ಟು ಕಾಲದಿಂದಲೋ ಇದ್ದಾನೆ, ಒಬ್ಬನೇ ನಮಗಾಗಿ ಒದ್ದಾಡತಾ ಇದ್ದಾನೆ. ಅಂಥ ದೇವರನ್ನ ನಾನು ಸ್ಮರಣೆ ಮಾಡುತ್ತೇನೆ. ಇಷ್ಟೆಲ್ಲ ಯಾರು ಮಾಡಿದ್ರು? ಒಬ್ಬ ವ್ಯಕ್ತಿ ಕಾಡಲ್ಲಿ ಕೂತುಕೊಂಡು ಕಣ್ಣು ಮುಚ್ಚಿ ಒಳಗಿರೋ ದೇವರ ಕುರಿತು ನೀನಿಂಥವ, ನೀನಿಂಥವ, ನೀನಿಂಥವ. ಇದು ತಪಸ್ಸು. ತಪಸ್ಸು ಅಂದ್ರೆ ಬರೀ ಕಣ್ಣು ಮುಚ್ಚಿ ಕೊಡೋದಲ್ಲ, ದೇವರನ್ನ ಎದುರಿಗಿಟ್ಟುಕೊಂಡು. ನಾವು ಬೈಬೇಕಾದ್ರೆ ಯಾರನ್ನಾದರೂ ಎದುರಿಗಿಟ್ಟು ನೀ ಇಂಥವ್ರು ಇಂಥವ್ರು ಅಂತ ಅಲ್ಲಲ್ಲಿ ಕಡಿದು ಹೇಳ್ತೀವಲ್ಲ, ಆ ಥರ ದೇವರನ್ನ ಬೇರೆ ರೀತಿಯಲ್ಲಿ ಒಳ್ಳೆಯವ, ಒಳ್ಳೆ ದೇವರನ್ನ ಎದುರಿಗೆ ಫೀಲ್ ಆಗಬೇಕು, ಆಗ್ತಾ ಅವನ ಗುಣಗಳನ್ನ, ಇಂಥವ ನೀನು, ಇಂಥವ ನೀನು, ಇಂಥವ ನೀನು. ಅದಕ್ಕೆ ದಾಸರು ಒಂದು ಪದ ಬರೀತಾರೆ, ಸ್ವಲ್ಪ ಬೈದಂತೆ ಸ್ತೋತ್ರ ಮಾಡುತ್ತಾರೆ. ಕಪ್ಪೆಯಂಥವ ನೀನು, ಕಪ್ಪೆಯಂಥವ ನೀನು. ಅರೆ, ಕಪ್ಪೆ ಅಂತ ಬೈತೀರಾ ದೇವರನ್ನ? ಅದೇನೋ ಗುಣ ತೋರುತ್ತಾರೆ, ಮೇಲ್ನೋಟಕ್ಕೆ ಕಪ್ಪೆ ಅಂತ ಬೈತಾರೆ. ಆ ಥರ ಒಳಗೆ ಅಂದ್ರೆ ಅವರು ಆ ತರ ಪದ ಮಾಡ್ಲಿಕ್ಕೆ ಕಾರಣ ಏನು? ಎದುರಿಗೆ ದೇವರನ್ನ ಚಿಂತನೆ ಮಾಡಿ ನೀನು ಕಪ್ಪೆ ನೀನು ಕಪ್ಪೆ ಅಂತ ಕಪ್ಪೆ ತರ ನೋಡ್ತಾ ಇದೀಯ. ಅಂದ್ರೆ ಕಪ್ಪೆ ಅಂದ್ರೆ ಹಾರ್ತಾ ಇರುತ್ತೆ, ಒಂದ್ ಕಡೆ ಇರಲ್ಲ, ಅಂಟಿಲ್ಲ. ಅದಕ್ಕೆ ದೇವರನ್ನ ಕಪ್ಪೆ ಎಂಥವ ನೀನು, ನಿನಗೆ ಯಾವ ಅಂಟು ಇಲ್ಲ ಅಂತ ದೇವರ ಚಿಂತನೆ ಮಾಡಿದ್ದು. ಹಾಗೆ ನಮ್ಮ ಒಳಗೆ ದೇವರ ಚಿಂತನೆ ಮಾಡುತ್ತಾ ಇದ್ದಾನೆ ಅಂತ ತಿಳ್ಕೊಂಡು ಅವನ ಗುಣಗಳನ್ನ ಒಂದೊಂದು ಒಂದೊಂದು ಅವನಲ್ಲಿ ನೀನಿಂಥವ ನೀನಿಂಥವ ಅಂತ ಇನ್ಯಾವ ಜಗತ್ತಿಲ್ಲದೆ ಒಬ್ಬರೇ ಕೂತು ಅವನ ಜೊತೆಗೇನೆ ಚಿಂತನೆ ಮಾಡುವುದನ್ನ ತಪಸ್ಸು ಅಂದ್ರು. ಅದನ್ನ ಮಾಡುತ್ತಾ ಬಂದ್ರು. ಯಾರು ನೆನಪಾಯ್ತಾ? ಸ್ವಯಂಭುವ ಮನುಗಳು ಅಂದ್ರು. ಹಾಗಾದರೆ ಸ್ವಯಂಭುವ ಮನುಗಳ ಮನಸ್ಸಿನಿಂದ ಉಕ್ಕಿ ಬಂದ ಆ ಸ್ತೋತ್ರ ಪ್ರಪಂಚ, ವಿಶೇಷವಾದ ಭಗವಂತನ ಗುಣಗಳ ಪರಿಚಯ ಇವತ್ತು ನೋಡಿದವು. ಇನ್ನ ತುಂಬಾ ಹೇಳ್ತಾ ಬರ್ತಾರೆ, ಅದನ್ನ ನಾಳೆ ನಾಳದ್ದು ನೋಡೋಣ. ಕಥಾಭಾಗ ಚಿಂತನೆ ಮಾಡಬೇಡಿ, ಎಲ್ಲ ಕಥೆಯನ್ನ ನಾನು ಪೂರ್ಣ ಮಾಡಿಕೊಡ್ತೇನೆ. ಕಥೆ ಎಷ್ಟೊತ್ತು ಸರಸರಸರ ಮುಗಿಸೋದ್ರಲ್ಲಿ ತಾತ್ಪರ್ಯ ಬಂದಾಗ ತುಂಬಾ ಬೇಗ ಆಗಿಬಿಡುತ್ತೆ, ಹೇಳೋದಾದ್ರೆ ಕಷ್ಟ ಆಗ್ಬೇಕಷ್ಟೆ. ಈ ಭಾಗ ನಿಮಗೆ ಸಿಗೋದಿಲ್ಲ, ಸಾಮಾನ್ಯ ಕಥೆಯೇ ಸಿಗ್ತಾ ಇರುತ್ತೆ, ಅಪರೂಪದ್ದು. ನಮ್ಮ ಬೆಳಿಗ್ಗೆದ್ರೆ ಬೇಕಾಗಿದ್ದಿದೆ, ಬೆಳಿಗ್ಗೆದ್ದು ದೇವರು ಅಂದಾಗ ದೇವರ ಸ್ಮರಣೆ ಮಾಡಬೇಕು ಅಂದಾಗ ಏನು ಮಾಡಬೇಕೋ ಗೊತ್ತಿಲ್ಲ, ಕಣ್ಣು ಮುಚ್ಚಿ ಕೂತಿದ್ರೆ ಕತ್ತರ ಕಾಣಿಸ್ತಾ ಇರುತ್ತೆ, ಏನು ಮಾಡಬೇಕು ಗೊತ್ತಿಲ್ಲ. ಅದಕ್ಕೆ ಒಳ್ಳೆ ಪಿಕ್ಚರ್ ಹಾಕ್ಕೊಡ್ತಾ ಇದ್ದಾರೆ. ತಪಸ್ಸು ಅಂದ್ರೆ ಏನು, ಹೇಗೆ ಚಿಂತನೆ ಮಾಡಬೇಕು? ಮತ್ತೆ ಇದು ಉಪಯೋಗ ಆಗುತ್ತಲ್ಲ, ಈ ಪ್ರವಚನ ಕೇಳಿದ ಮೇಲೆ ನಿಮ್ಮಲ್ಲಿ ಯಾರಾದರೂ ಸರಿ, ಎಲ್ಲರೂ ಹಾಗೆ ಮಾಡ್ತೀರಾ, ನೀವೆಲ್ಲರೂ ಒಂದು ಕ್ಷಣ ಒಳಗೆ ದೇವರಿದ್ದಾನೆ ಅಂತ ಚಿಂತನೆ ಮಾಡಿ ಎದುರಿಗೆ ನಮ್ಮ ಎದುರು ಮುಖ ಮಾಡಿ ಸ್ವಾಮಿ ಇದ್ದಾನೆ ಈ ಹೇಳಿದರಲ್ಲಿ ಒಂದನ್ನಾದರೂ ನೀನಿಂಥವಾ ಅಂತ ಹೇಳಿ ಕೈ ಮುಗಿದ್ರೆ ಸಾಕು, ಪ್ರವಚನ ಸಾರ್ಥಕ ಆಗಿಬಿಡುತ್ತೆ ಎಂಬಲ್ಲಿಗೆ ಶ್ರೀಕೃಷ್ಣ.